श्रीगुरुभ्यो नमः हरिः ओम् हयग्रीवम् चिदानन्दविग्रहम् सदनुग्रहम् दशग्रीवच्छिदम् शापान्मणिग्रीवविमोचनम् स्वनामग्रहणादेव निरस्तग्रहविग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुक्ताभये नमः गुरुमखिलगुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे आपादमूलिपर्यन्तम् गुरूणामाकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् श्रीपादकडवर ಶ್ರೀಪಾದಂಗಳವರ ಚರಣಕಮಲಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಸನ್ನಿಧಾನದಲ್ಲಿ ವಿರಾಜಮಾನರಾದ ಪೃಥ್ವಿವರಣ್ಯರ ಪದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅಧಿಕ ಮಾಸ ಪ್ರಯುಕ್ತ ತದ್ರಾಪಿ ಶ್ರೀರಂಗ ಕ್ಷೇತ್ರದಲ್ಲಿ ಆ ಭಗವಂತನ ಸನ್ನಿಧಾನದಲ್ಲಿ ಅವನೇ ಹೇಳಿದಂಥ ಮಾತುಗಳು ಭಗವದ್ಗೀತೆಯ ಚೂರು ಅವಲೋಕನವನ್ನು ಮಾಡೋಣ. ಗೀತೆಯಲ್ಲಿ ಅನೇಕ ಅರ್ಥಗಳನ್ನು ಶ್ರೀಮದ್ ಆಚಾರ್ಯರು ತೋರಿಕೊಟ್ಟಿದ್ದಾರೆ. ಗೀತಾಭಾಷ್ಯ ತತ್ಪರ್ಯಾದಿಗಳಲ್ಲಿ ಅದನ್ನೆಲ್ಲ ಸಂಗ್ರಹ ಮಾಡಿ ವಿಶೇಷವಾಗಿ ಅದೇ ಹಾದಿಯಲ್ಲಿ ನಮಗೆ ಬೇಕಾಗಿರುವಂಥ ಕೃಷ್ಣನ ಮಾತಿನ ತಿರುಳನ್ನ ರಾಘವೇಂದ್ರ ಗುರುಸಾರ್ವಭೌಮರು ಸುಂದರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ವಿವೃತಿಯಲ್ಲಿ ಅವರ ಒಂದು ವಿಶೇಷವಾದ ಅನುಗ್ರಹದ ನೆರಳಿನಲ್ಲಿ ಗೀತೆಯ ಅರ್ಥವನ್ನ ಆದಷ್ಟು ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಕುರುಕ್ಷೇತ್ರದಲ್ಲಿ ಎಲ್ಲರೂ ಸೇರಿದ್ದಾರೆ. ಧೃತರಾಷ್ಟ್ರ ಸಂಜಯನನ್ನು ಕೇಳುತ್ತಾ ಇದ್ದಾರೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಃ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಸುಂದರವಾದ ವಿಶೇಷವನ್ನು ತಿಳಿಸಿಕೊಡ್ತಾ ಹೊರಡುತ್ತಾರೆ. ಧೃತರಾಷ್ಟ್ರ ಸಂಜಯನನ್ನು ಪ್ರಶ್ನೆ ಮಾಡೋದು. ಧೃತರಾಷ್ಟ್ರ ಅಂದ್ರೆ ಯಾರು ಅಂತ ಹೇಳುತ್ತಾರೆ. ಧೃತ ರಾಷ್ಟ್ರ, ರಾಷ್ಟ್ರವನ್ನು ಯಾರು ಧಾರಣೆ ಮಾಡಿರ್ತಾರೋ ಅವರನ್ನ ಧೃತರಾಷ್ಟ್ರ ಅಂತ ಕರೀತಾ ಇದ್ದಾರೆ. ಇಲ್ಲಿ ರಾಷ್ಟ್ರ ಅಂದ್ರೆ ಶರೀರ, ಶರೀರವನ್ನ ಧಾರಣೆ ಮಾಡಿದ ಜೀವಿಯೇ ಧೃತರಾಷ್ಟ್ರ ಅಂತ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆ ಈ ಜೀವಿಗೆ ಕಣ್ಣಿಲ್ವ, ಕಣ್ಣಿದೆಯಲ್ವಾ ಅಂದರೆ ಕಣ್ಣಿದ್ದು ಕುರುಡ. ಅಲ್ಲಿ ಧೃತರಾಷ್ಟ್ರರು ಅಂದ್ರೆ ಅವರ ಪರಿಚಯ ಜ್ಞಾನಿಗಳೇ, ಆದರೆ ಪ್ರಾರಬ್ಧ ಕರ್ಮದಿಂದಾಗಿ ಅವರ ಸ್ಥಿತಿ ಏನಾಗಿತ್ತು ಅಂದರೆ ಮಗನ ವ್ಯಾಮೋಹ ತುಂಬಾ ಜಾಸ್ತಿ ಇತ್ತು. ಎಂಥ ವ್ಯಾಮೋಹ ಅಂದರೆ ಮಗನ ಮಾತನ್ನು ಕೇಳಿದರೆ ಮಗನೇ ಸತ್ತು ಹೋಗ್ತಾನೆ ಎಂಬ ವಿಷಯ ಗೊತ್ತಿದ್ರೂ ಮಗನ ಮಾತನ್ನು ತೆಗೆದುಹಾಕಲಾರದಷ್ಟು ವ್ಯಾಮೋಹ. ಇವಾಗ ನಾವು ಇರ್ತೇವೆ, ಮಕ್ಕಳು ಇರ್ತಾರೆ. ಒಂದು ವೇಳೆ ಮಗು ನಿಮ್ಮ ನಿಮ್ಮದೇ ಆದ ಮಕ್ಕಳು ಏನಾದರೂ ಕೇಳಿದರೆ ಆ ಕೇಳಿದ್ದರಿಂದ ಮಕ್ಕಳಿಗೆ ತೊಂದರೆ ಆಗೋದಿದ್ರೆ ನೀವು ಅವರ ಮಾತನ್ನು ಕೇಳುತ್ತೀರಾ? ಬೇಡ ಅಂತ ಸುಮ್ಮನೆ ಇದ್ದು ಬಿಡ್ತೀರಾ? ಯಾಕೆ? ಮಕ್ಕಳಿಗದು ಅನರ್ಥ ಆಗುತ್ತೆ ಅಂತ ಗೊತ್ತಾದರೆ ಮಗ ಯಾವುದು ಮಾಡಬಾರದೋ ಆ ಕೆಲಸ ಮಾಡಲಿಕ್ಕೆ ಹೊರಟಾಗ ನೀವು ಶತಾಯು ಗತಾಯು ಅದನ್ನ ತಡೆಯಲಿಕ್ಕೆ ನೋಡುತ್ತೀರಷ್ಟೇ ಹೊರತು ಹೋಗ್ಲಿ ಬಿಡಪ್ಪ ಮಾಡು ಅಂತ ಹೇಳಲ್ಲ. ಯಾವುದು? ಏನೋ ಬ್ಲೇಡ್ ತಗೊಂಡ ಆಡ್ತಾ ಇದ್ದಾನೆ ಚಿಕ್ಕ ಹುಡುಗ. ಅವನ ತಲೆಯೂ ಕತ್ತರಿಸ್ಕೋಬಹುದು, ಅವನ ಕೈಯಲ್ಲಿದೆ, ಹಾಗೆ ಮಾಡ್ತಾ ಇದ್ದಾನೆ. ಅಂಥ ಕಾಲಕ್ಕೆ ಬೇಡ ಅಂತ ತೆಗೆದು ಬಿಡ್ತೀರಾ? ಅವನ ಅತ್ತ ಅಂತ ಅವನ ಕೈ ಕೊಡ್ತೀರಾ? ಏನು ಮಾಡಿದ್ರೂ ಕೊಡಲ್ಲ. ಆದರೆ ಧೃತರಾಷ್ಟ್ರದ ಪರಿಸ್ಥಿತಿ ಎಂಥದ್ದು ಅಂದರೆ ಅವರು ಎಷ್ಟು ತಿಳ್ಕೊಂಡು ಅಲ್ಲಿ ಕೇಳ್ತಾರೆ. ಅದು ಸ್ಪೀಕರ್ಸ್ ಹೊರಕ್ಕಿದೆ, ಹೊರಗೆ ಭಾರತದ ಆದಿಯಲ್ಲೇ ಧೃತರಾಷ್ಟ್ರ ಅನೇಕ ಶ್ಲೋಕಗಳ ಮೂಲಕ ಅಲ್ಲಿ ತಿಳಿಸಿಕೊಡುತ್ತಾರೆ. ಏನು ಬೇಕಾದ್ರೆ ಧೃತರಾಷ್ಟ್ರ ಹೇಳ್ತಾನೆ, ನನಗೆ ಮೊದಲೇ ಗೊತ್ತಿತ್ತು ಪಾಂಡವರು ಗೆಲ್ಲುತ್ತಾರೆ, ನನಗೆ ಮೊದಲೇ ಗೊತ್ತಿತ್ತು ದುರ್ಯೋಧನ ಸಾಯ್ತಾನೆ ಅಂತ. ಮತ್ತೆ ದುರ್ಯೋಧನನ ಮಾತು ಕೇಳಿದರೆ ದುರ್ಯೋಧನನೇ ಸತ್ತು ಹೋಗ್ತಾನೆ ಅಂತ ಗೊತ್ತಿದ್ರೂ ಕೂಡ ಅವನ ಮಾತು ಯಾಕೆ ಕೇಳಿದ್ದು ಅಂದರೆ ಮಗನ ಮೇಲೆ ವ್ಯಾಮೋಹ ಎಷ್ಟು ಅಂದರೆ ಅವನ ಮಾತು ತೆಗೆಯಲಾರದಷ್ಟು. ಅದೆಷ್ಟು ಅಂದರೆ ಅವನೇ ಸತ್ತು ಹೋಗ್ತಾನೆ ಅಂತ ಗೊತ್ತಿದ್ರೂ ಕೂಡ ಅವನ ಮಾತನ್ನು ತೆಗಿಲಿಕ್ಕಾಗಲಿಲ್ಲ. ಅಂಥ ಸ್ಥಿತಿ, ಯುದ್ಧಕ್ಕೆ ಎಲ್ಲರೂ ಸೇರಿದ್ದಾರೆ, ಆ ಪರಿಸ್ಥಿತಿಯಲ್ಲಿ ಧೃತರಾಷ್ಟ್ರ ಕೇಳೋದು ನನ್ನವರು ಪಾಂಡವರು ಏನು ಮಾಡಿದ್ರು. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಂತರಾರ್ಥವನ್ನ ತಿಳಿಸಿಕೊಡುತ್ತಾ ಬರ್ತಾರೆ. ಒಳಗೆ ಜೀವನೇ ಧೃತರಾಷ್ಟ್ರ, ಕಣ್ಣಿದ್ರೂ ಕೂಡ ತಾನು ಯಥಾರ್ಥವಾದ ಭಗವಂತನ ಎಚ್ಚರವನ್ನ ಪಡ್ಕೊಳ್ಳಾರದೆ ಇರ್ತಾನಲ್ಲ, ಆದ್ದರಿಂದ ಕಣ್ಣಿದ್ದು ಕುರುಡ ಯಾರು ಜೀವ ಅದು ಅವನನ್ನೇ ಧೃತರಾಷ್ಟ್ರ ಅಂತ ಕರೆದದ್ದು. ಇನ್ನ ಈ ಕೌರವರು ಪಾಂಡವರು ಅಂದ್ರೆ ಯಾರು ಅಂತ ಹೇಳಿದರೆ ನಮ್ಮ ಶರೀರದಲ್ಲಿ ಸೇರಿದ ತತ್ವಾಭಿಮಾನಿ ದೇವತೆಗಳೇ ಪಾಂಡವರು ಅಂತ ಕರೆಸಿಕೊಂಡಿದ್ದಾರೆ. ನಮ್ಮ ಶರೀರದಲ್ಲಿ ಸೇರಿದ ತತ್ವಾಭಿಮಾನಿ ದೈತ್ಯರೇ ಕೌರವರು ಅಂತ ಕರೆಸಿಕೊಂಡಿದ್ದಾರೆ. ಅವರಿಬ್ಬರ ಮಧ್ಯೆ ಯುದ್ಧ ನಡೀತಾ ಇದೆ. ನೇತಾರನಾಗಿ ಶ್ರೀಕೃಷ್ಣ ನಿಂತಿದ್ದಾನೆ, ಕಟ್ಟಿಟ್ಟ ಬುತ್ತಿ. ಅಲ್ಲಿ ನೋಡಿ, ಜೀವಿಗೆ ಒಳ್ಳೆ ಸಾಂತ್ವನ ಕೊಡುವಂಥದ್ದೇ ಗೀತೆ. ಯುದ್ಧ ಅಂತೂ ಸತ್ಯ, ಯುದ್ಧದಲ್ಲಿ ಒಬ್ಬರಿಗೆ ಜಯ ಆಗೋದು ಸತ್ಯ. ಆ ಒಬ್ಬರು ಯಾರಿಗೆ ಆಗುತ್ತೆ ಅಂದ್ರೆ ಆ ಜೀವ ಸಾತ್ವಿಕನಾಗಿದ್ದರೆ, ಪಾಂಡವರ ಪಕ್ಷದವನಾದರೆ ಅವನಿಗೆ ಗೆಲುವು ಸತ್ಯ. ಜೀವಿ ದುಷ್ಟನಾಗಿದ್ರೆ, ಸ್ವಭಾವತಃ ದುಷ್ಟನಾಗಿದ್ರೆ, ಕೌರವರ ಪಕ್ಷವದವನಾದರೆ ಅವನಿಗೆ ಸಹಜವಾಗಿ ಸೋಲು ಖಚಿತ. ಈ ಎರಡನ್ನೂ ತೋರಿಸಿಕೊಡುವುದೇ ಗೀತ. ನಮ್ಮ ಜೀವನದಲ್ಲಿ ತತ್ವಾಭಿಮಾನಿ ದೈತ್ಯರು ಮತ್ತು ತತ್ವಾಭಿಮಾನಿ ದೇವತೆಗಳು ಇಬ್ಬರ ಸೆಣದಾಟ ಇದ್ದೇ ಇರುತ್ತೆ. ಯಾವ ಕಾರ್ಯಕ್ರಮಕ್ಕೆ ಹೋಗಬೇಕಾದರೂ ಇಬ್ಬರ ಪ್ರಭಾವ ನಮ್ಮಲ್ಲಿ ಬೀರ್ತಾ ಇರುತ್ತೆ. ದೇವತೆಗಳು ಬರ್ತಾರೆ, ಸ್ವಾಮಿಗಳು ಬಂದಿದ್ದಾರೆ, ಅಲ್ಲಿಗೆ ಹೋಗೋಣ, ಒಳ್ಳೆ ಕಾರ್ಯಕ್ರಮ ಆಗ್ತಾ ಇದೆ, ತತ್ವಜ್ಞಾನ ಪಡೆಯೋಣ ಅಂತ ಅವರು ನಮ್ಮ ಬುದ್ಧಿಯನ್ನು ಸೆಳೆಯುತ್ತಾರೆ. ಇನ್ನೊಂದು ಕಡೆ ಅಸುರರು ನೋಡುತ್ತಾರೆ, ಅಯ್ಯೋ ಇದೆಲ್ಲ ಇದ್ದಿದ್ದೇ ಯಾವಾಗೂ ಕಾರ್ಯಕ್ರಮ, ಒಳ್ಳೆ ಯಾವುದೋ ಒಂದು ಕಾರ್ಯಕ್ರಮ ಬೇರೆ ಕಡೆ ಇದೆ, ಹೋಗೋಣ ಅಂತ ಅವರು ಪ್ರಚೋದನೆ ಮಾಡುತ್ತಾರೆ. ಮತ್ತೆ ಇಲ್ಲಿ ಗೆಲ್ಲೋದು ಹೇಗೆ ಅಂದರೆ, ಜೀವಿಯ ಕರ್ಮಾನುಸಾರ ಗೆಲುವು ಯಾರೋ ಒಬ್ಬರಿಗೆ ಬರ್ತಾ ಇದೆ. ಅವರಿಂದ ಜೀವಿಗೆ ಗೆಲುವು ಬರ್ತಾ ಇಲ್ಲ. ಆ ಬರೋ ಗೆಲುವು ಎಂಥದ್ದು ಅಂದ್ರೆ, ಜೀವಿಯ ಕರ್ಮಾನುಸಾರವೇ ಭಗವಂತ ಎರಡು ಪಕ್ಷಗಳಲ್ಲಿ ಒಂದು ಪಕ್ಷ ಸೋಲುವಂತೆ ಮಾಡಿ, ಒಂದು ಪಕ್ಷ ಗೆಲ್ಲುವಂತೆ ಮಾಡಿ, ಜೀವಿಯ ಕರ್ಮಾನುಸಾರ ಆಗಬೇಕಾದ ಕ್ರಿಯೆಗಳನ್ನು ಮಾಡಿಸ್ತಾ ಇದ್ದಾನೆ ಎಂಬುದನ್ನ ರಾಘವೇಂದ್ರ ಸ್ವಾಮಿಗಳು ಚೆನ್ನಾಗಿ ತೋರಿಕೊಡುತ್ತಾರೆ. ಇಷ್ಟು ಹೇಳಿ ಅವರು ಅಲ್ಲಿಗೆ ನಿಲ್ಲಿಸ್ತಾರೆ ಅದನ್ನ. ಯಾಕೆ ಅಂತ ಹೇಳಿದರೆ, ಈ ಅರ್ಥದಿಂದ ಇಡೀ ಗೀತೆಯನ್ನ ಅರ್ಥ ಮಾಡಿಕೊಳ್ಳುವುದು ಅಂದ್ರೆ ಅವರವರ ಯೋಗ್ಯತೆಗೆ ಬಿಟ್ಟದ್ದು. ನಾನು ಇಡೀ ಗೀತೆಗೆ ಆ ಅರ್ಥವನ್ನ ಹೇಳಲಿಕ್ಕೆ ಸಾಮರ್ಥ್ಯ ಇದ್ದರೂ ಕೂಡ ಗ್ರಂಥ ಗೌರವ ಭೀತ್ಯ ಅಂತಾರೆ. ಗ್ರಂಥ ದೊಡ್ಡದಾಗುತ್ತೆ, ವಿಸ್ತಾರ ಆಗಿಬಿಡುತ್ತೆ. ಇನ್ನೊಂದು, ಯೋಗ್ಯರಲ್ಲದವರಿಗೂ ಈ ವಿಷಯ ಸೇರುತ್ತೆ, ಅದಕ್ಕೆ ಇಲ್ಲೇ ನಿಲ್ಲಿಸ್ತೇನೆ ಅಂತಾರೆ. ಋತರಾಷ್ಟ್ರ ಕೇಳುವ ಮಾತು ತುಂಬಾ ಸುಂದರವಾದ್ದು. ಹೇಳುತ್ತಾನೆ, ಮಾಮಕಾಹ ಪಾಂಡವಾಹ ಅಂತ ಹೇಳ್ತಾರೆ. ಇಲ್ಲಿ ನನ್ನವರು ಅಂತ ಮಾಮಕಾಹ ಅಂತ. ಇಲ್ಲಿ ಮಾಮಕಾಹ ಅಂದ್ರೆ ಅದರ ಅರ್ಥ ಹೇಳುತ್ತಾರೆ, ನಾನು ನನ್ನದು ಎಂಬ ಭಾವನೆ ಇರುವಂತವರೆಲ್ಲ ಮಾಮಕರು. ಯಾರು? ದುರ್ಯೋಧನಾದಿಗಳು. ಅಹಂಕಾರವೇ ಅವರ ವಿಶೇಷವಾಗಿರತಕ್ಕಂಥ ಬೆನ್ನೆಲುಬಾಗಿ ಕೂತಿದೆ. ಇನ್ನು ಪಾಂಡವರು ಅಂದ್ರೆ ಯಾರು ಅಂದ್ರೆ, ಪಡಿಗತವು ಎಂಬ ಧಾತುವಿನ ಅನುಸಾರವಾಗಿ ಜ್ಞಾನಿಗಳಾದವರನ್ನ ಪಾಂಡವರು ಅಂತ ಕರೆದರು. ಅಹಂಕಾರ ಮಮಕಾರಗಳಿಂದ ಬಂಧಿತರಾದವರು ಮಾಮಕರು. ಮಮಕಾರದಿಂದ ಕೂಡಿದವರು ಮಾಮಕರು. ಯಾರು? ಒಳಗಿರುವ ತತ್ವಾಭಿಮಾನಿ ದೈತ್ಯರು. ಆದ್ದರಿಂದ ಆ ತತ್ವಾಭಿಮಾನಿ ದೈತ್ಯರು ಮತ್ತು ಭಗವಂತನ ಎಚ್ಚರಿರತಕ್ಕಂತಹ ಜ್ಞಾನಿಗಳು ಅವರಿಬ್ಬರ ವಿಶೇಷವಾಗಿರತಕ್ಕಂಥ ಚರ್ಯೆಯನ್ನು ತಿಳಿಸಿಕೊಡಿ ಎಂದಾಗ ಅಲ್ಲಿ ಸಂಜಯ ಹೇಳುತ್ತಾನೆ. ಸಂಜಯ ಅಂದ್ರೆ ಯಾರು? ಒಳ್ಳೆ ಬುದ್ಧಿ. ಒಳ್ಳೆ ಬುದ್ಧಿಯನ್ನ, ಒಳ್ಳೆ ಬುದ್ಧಿ ಎಂದರೆ ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನ ಹಿಡಿದಿರತಕ್ಕಂಥವ, ಸಮ್ಯಕ್ ಜಯ ಇರತಕ್ಕಂಥವ ಅಂದರೆ ಎಲ್ಲ ಇಂದ್ರಿಯಗಳ ಮೇಲೆ ಹಿಡಿತ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಈ ಎಲ್ಲದರ ಹಿಡಿತ ಯಾವುದಕ್ಕಿದೆ? ಬುದ್ಧಿಗಿದೆ. ಬುದ್ಧಿಗೇನೆ ಎಲ್ಲರ ಹಿಡಿತ ಇದೆ. ಆ ಬುದ್ಧಿಯನ್ನೇ ಸಂಜಯ ಅಂತ ಕರೀತಾ ಇದ್ದ. ಆ ಸಂಜಯನನ್ನು ಕೇಳತಾ ಇದ್ರೆ ಸಂಜಯ ನೋಡಿ ಹೇಳತಾ ಇದ್ದಾನೆ, ಇವರು ಹೀಗಿದ್ದಾರೆ, ಇವರು ಹೀಗಿದ್ದಾರೆ. ಅಲ್ಲಿ ಸಂಜಯನಿಗೆ ಮನೆಯಲ್ಲೇ ಕೂತು ಯುದ್ಧ ಭೂಮಿಯಲ್ಲಿ ಯಾರು ಯಾರು ಯಾವ ಯಾವ ಅಸ್ತ್ರಗಳನ್ನು ಬಿಟ್ಟರು, ಯಾರ ಯಾರ ಬುದ್ಧಿಯಲ್ಲಿ ಏನೇನು ಹೊಳೆಯುತ್ತಾ ಇತ್ತು, ಯಾರ ಆಲೋಚನಾ ರೀತಿ ಹೇಗೆ, ಇವೆಲ್ಲವನ್ನು ಕೂಡ ಸಂಜಯ ದೂರದಿಂದೇ ಇದ್ದುಕೊಂಡು ಎಲ್ಲವನ್ನ ನೋಡತಾ ತಾನು ಧೃತರಾಷ್ಟ್ರನಿಗೆ ತಿಳಿಸಿಕೊಟ್ಟದ್ದು. ಸಂಜಯ ಅಂದ ಸಾಮಾನ್ಯದ ವ್ಯಕ್ತಿ ಅಲ್ಲ. ತಾನು ಎಲ್ಲೋ ರಾಜಭವನದಲ್ಲಿ ಇದ್ದದ್ದು, ಯುದ್ಧ ಕುರುಕ್ಷೇತ್ರದಲ್ಲಿ ನಡೆಯುತ್ತಾ ಇದೆ, ತುಂಬಾ ದೂರದಲ್ಲಿ. ಅಂಥ ಕುರುಕ್ಷೇತ್ರದಲ್ಲಿ ಯಾರ ಯಾರ ತಲೆಯಲ್ಲಿ ಏನೇನಿದೆ ಎಂಬುದನ್ನು ಕೂಡ ಹೇಳಬೇಕಾದರೆ ಆ ವ್ಯಕ್ತಿಯ ಜ್ಞಾನ ದೃಷ್ಟಿ ಎಂಥದ್ದು ಅಂತ ಹೇಳುತ್ತಾರೆ. ಅಂಥ ಸಂಜಯ ಭಾಗವತದಲ್ಲಿ ಬರುತ್ತೆ. ಧೃತರಾಷ್ಟ್ರರು ತಾವು ಹೊರಟು ಹೋಗ್ತಾರೆ ಮನೆಯಿಂದ. ಯುದ್ಧ ಮುಗಿದ ಮೇಲೆ ಪಾಂಡವರ ಮನೆಯಲ್ಲಿರುವಂಥವರಿಗೆ ವಿದುರ ಹೇಳುತ್ತಾನೆ, ಭೀಮಾಪವರ್ಜಿತಂ ಪಿಂಡಂ ಆದತ್ತೇ ಗೃಹಪಾಲವತ್, ಭೀಮಸೇನ ಬಿಸಾಡಿದ ಪಿಂಡವನ್ನ ತಿಂದಿದ್ದೀಯ ನಾಯಿಯಂತೆ ಅಂತ ಹೇಳುವಾಗ ಮನಸ್ಸಿಗೆ ನೋವಾಗಿ ಹೊರಟು ಹೋಗ್ತಾನೆ. ಆ ಹೊರಟು ಹೋದಂತ ಧೃತರಾಷ್ಟ್ರನ ಕುರಿತು ಧರ್ಮರಾಜ ಬೆಳಿಗ್ಗೆ ನಮಸ್ಕಾರ ಮಾಡಲಿಕ್ಕೆ ಬಂದವ ಸಂಜಯನನ್ನು ಕೇಳುತ್ತಾನೆ, ಸಂಜಯ ಎಲ್ಲಿ ನಮ್ಮ ದೊಡ್ಡಪ್ಪ? ಅವಾಗ ಹೇಳುತ್ತಾರೆ, ನನಗೆ ನಿಮ್ಮ ದೊಡ್ಡಪ್ಪ ಎಲ್ಲಿದ್ದಾನೋ ಗೊತ್ತಿಲ್ಲ. ಅದೇಕೆ ಗೊತ್ತಿಲ್ಲ? ಮನೆಯಲ್ಲೇ ಕೂತು ಕುರುಕ್ಷೇತ್ರದಲ್ಲಿರುವಂತಹ ಯಾರ್ಯಾರು ಏನು ಮಾಡಿದರು ಅಂತ ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಇದೆ ನಿಮಗೆ? ದೊಡ್ಡಪ್ಪ ಎಲ್ಲಿಗೆ ಹೋಗಿದ್ದಾನೋ ಹೇಳಲಿಕ್ಕಾಗಲ್ವಾ? ಅವಾಗ ಹೇಳ್ತಾರೆ, ವಿಜಯದಾಸರು ಹೇಳುವ ಮಾತು ಬಹಳ ಅಪರೂಪದ್ದು. ನೀ ನಡೆಸಿದರೆ ನಡೆವೆ, ನುಡಿಸಿದರೆ ನುಡಿವೆ. ನಡೆಸಿದರೆ ನಡೆವೆ, ನುಡಿಸಿದರೆ ನುಡಿವೆ, ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ. ನಮ್ಮ ಸ್ವಾತಂತ್ರ್ಯ ಎಷ್ಟರ ಮಟ್ಟಿಗೆ ಅಂದ್ರೆ ಅಷ್ಟರ ಮಟ್ಟಿಗಿದೆ. ಸಂಜಯ ಅದನ್ನೇ ಹೇಳುತ್ತಾನೆ, ಭಗವಂತ ನನಗೆ ಎಚ್ಚರ ಕೊಟ್ಟ, ಅದಕ್ಕೆ ನಾನು ಮನೆಯಲ್ಲೇ ಇದ್ದುಕೊಂಡು ಕುರುಕ್ಷೇತ್ರದ ಎಲ್ಲಾ ವಿವರವನ್ನ ಹೇಳಿದೆ. ಈಗ ಸ್ವಾಮಿ ಆ ಎಚ್ಚರವನ್ನ ತೆಗೆದು ಬಿಟ್ಟಿದ್ದಾನೆ, ನಿಮ್ಮ ದೊಡ್ಡಪ್ಪ ಎಲ್ಲಿಗೆ ಹೋಗಿದ್ದಾನೋ ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟ. ಅಂದರೆ ಇಲ್ಲಿ ಗೀತಾ ಹೊರಟದ್ದೇ, ಗೀತಾ 18 ಅಧ್ಯಾಯ ಪ್ರವಚನ ಆಯಿತು, ಕೇಳಿದ್ದು ಆಯಿತು. ಏನು ಗೊತ್ತಾಯಿತಯ್ಯ ಅಂತ ಪ್ರಶ್ನೆ ಬಂದಾಗ ಕೃಷ್ಣ ಹೇಳಿದ, ಅರ್ಜುನ ಕೇಳಿದ ಅಂತ ಇಷ್ಟೇ ತಿಳ್ಕೊಂಡ್ರೆ ಏನಾಯಿತು? ಏನು ಹೇಳಿದ? ಪ್ರಧಾನವಾದ ಯಾವ ಸೂತ್ರವನ್ನ ಹೇಳಲಿಕ್ಕೆ ಹೊರಟಿದ್ದಾನೆ ಕೃಷ್ಣ? ಅಂದರೆ ರಾಘವೇಂದ್ರ ಸ್ವಾಮಿಗಳು ಹೇಳುತ್ತಾರೆ, ಬಿಂಬ ಪ್ರತಿಬಿಂಬ ಭಾವವನ್ನು ಹೇಳಲಿಕ್ಕೆ ಹೊರಟದ್ದು ಗೀತಾ. ಆ ಶಬ್ದಗಳನ್ನೇ ಬಳಸ್ತಾರೆ ರಾಘವೇಂದ್ರ ಸ್ವಾಮಿಗಳು. ಬಿಂಬ ಪ್ರತಿಬಿಂಬ ಭಾವ, ಭಗವಂತ ಬಿಂಬ, ಜೀವ ಪ್ರತಿಬಿಂಬ. ದೇವರ ಆಡಿಸಿದಂತೆ ಆಡುವ ವ್ಯಕ್ತಿಯೇ ಜೀವ ಎನ್ನುವ ಎಚ್ಚರವನ್ನ ಮೂಡಿಸಲಿಕ್ಕೆ ಬಂದದ್ದೇ ಭಗವದ್ಗೀತಾ. ಅದಕ್ಕೆ ಸಂಜಯ ತಿಳಿಸಿಕೊಡ್ತಾ ಇದ್ದಾನೆ, ಅಲ್ಲಿ ಏನೇನಾಗ್ತಾ ಇದೆ ಅವೆಲ್ಲವನ್ನ ತಿಳಿಸಿಕೊಡ್ತಾ ಇದ್ದಾನೆ. ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯಂ ಉಪಸಂಗಮ್ಯ ರಾಜ ವಚನಮಬ್ರವೀತ್. ದುರ್ಯೋಧನ ದ್ರೋಣಾಚಾರ್ಯರ ಹತ್ರ ಬರ್ತಾ ಇದ್ದಾನೆ, ಬಂದು ನೋಡ್ತಾನೆ, ಅವನ ದೃಷ್ಟಿಯೆಲ್ಲ ಪಾಂಡವರ ಮೇಲೆ. ಅವರಿರೋದು ಸ್ವಲ್ಪ 7 ಕ್ಷೌಹಿಣಿ ಸೈನ್ಯ ಮಾತ್ರ, ಕೌರವರಿರೋದು 11 ಕ್ಷೌಹಿಣಿ ಸೈನ್ಯ, ಇವರದ್ದೇ ಜಾಸ್ತಿ. ಆದರೆ ದುರ್ಯೋಧನನ ಕಣ್ಣೆಲ್ಲ ಎದುರಿ ಮೇಲೆ. ಅದಕ್ಕೆ ಹೇಳುತ್ತಾ ಇದ್ದಾರೆ, ನಮ್ಮ ದೃಷ್ಟಿಯೆಲ್ಲ ಎಲ್ಲಿರುತ್ತೆ? ನಮ್ಮ ಹತ್ತಿರಿದ್ದವರ ಮೇಲಿರಲ್ಲ, ಬೇರೆಯವರ ಮೇಲೆ ಕೂತಿರುತ್ತೆ. ಇನ್ನೊಬ್ಬರ ಆಸ್ತಿ, ಇನ್ನೊಬ್ಬರ ಸೊತ್ತು, ಇನ್ನೊಬ್ಬರ ಮೇಲೆ ಕೂತಿರುತ್ತೆ. ಅವರೇನು ಮಾಡ್ತಾ ಇರ್ತಾರೆ ನೋಡ್ತೀವಿ, ನಾವೇನು ಮಾಡಬೇಕು ನೋಡೋದೇ ಇಲ್ಲ. ದುರ್ಯೋಧನನ ದೃಷ್ಟಿ ಅದು. ಕಲಿ ಒಳಗೆ ಕೂಡ್ತಾನೆ, ನಾವು ಯಾಕೆ ಹುಟ್ಟಿದ್ದು, ಏನು ಮಾಡಬೇಕು, ಅದರ ಎಚ್ಚರ ಏನು ಕೊಡಲ್ಲ. 24 ಗಂಟೆ ಅವರು ಹೀಗಿದ್ದಾರೆ, ಇವರು ಹಾಗಿದ್ದಾರೆ ಎಂಬ ಆ ಪ್ರವೃತ್ತಿಯೇ ನಮ್ಮಲ್ಲಿ ಬರ್ತಾ ಇತ್ತ. ದುರ್ಯೋಧನನ ಪ್ರವೃತ್ತಿ ನಮ್ಮಲ್ಲಿ ಬರ್ತಾ ಇದೆ, ಅವನ ಪ್ರಭಾವ ಜಾಸ್ತಿ ಆಗಿದೆ ಅಂತರ್ಥ. ಆ ದುರ್ಯೋಧನ ಕೇಳುತ್ತಾ ಇದ್ದಾನೆ, ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮುಂ. ಈ ಪಾಂಡವರ ಸೈನ್ಯ ಎಷ್ಟು ಚೆನ್ನಾಗಿದೆ ನೋಡಿ, ವ್ಯೂಢಾಂ ದೃಢವಾಗಿ ನಿಂತಿದೆ, ಇಲ್ಲಿಯೇನು ಕಡಿಮೆ ಇಲ್ಲ. ಎಲ್ಲರೂ ಭೀಷ್ಮ ದ್ರೋಣಾದಿಗಳೆಲ್ಲ ನಿಂತಿದ್ದಾರೆ. ಅತ್ತ ಪಾಂಡವರು ನಿಂತಿದ್ರೆ ಇತ್ತ ಪಾಂಡವರಿಗೆ ಪಾಠ ಹೇಳಿಕೊಟ್ಟ ಗುರುಗಳು ನಿಂತಿದ್ದಾರೆ. ಮತ್ತೆ ಯಾವ ಸೈನ್ಯ ಪ್ರಬಲ ಅಂದರೆ ಈ ಸೈನ್ಯವೇ ಪ್ರಬಲ ಸಾಮಾನ್ಯ ದೃಷ್ಟಿಯಲ್ಲಿ. ಆದರೆ ಯಾವ ಸೈನ್ಯ ಪ್ರಬಲ ಅಂದರೆ ಕೃಷ್ಣ ಯಾವ ಪಕ್ಷದಲ್ಲಿರ್ತಾನೋ ಆ ಸೈನ್ಯ ಪ್ರಬಲ ಆಗಿಬಿಡುತ್ತೆ. ಇಲ್ಲಿ ತೋರಿಕೊಡ್ತಾ ಇದ್ದಾರೆ ನಮಗೆ ಜೀವನದಲ್ಲಿ ಅನೇಕ ಆದಿ ವ್ಯಾಧಿಗಳು, ನಾನಾ ತೊಂದರೆಗಳು. ಈ ದುಷ್ಟರಾದಂಥ ಒಳಗಿರುವ ತತ್ವಾಭಿಮಾನಿ ಅಸುರರು ಏನು ಮಾಡುತ್ತಾರೆ, ಹೊರಗೆ ಅನೇಕ ರೂಪಗಳಿಂದ ಅನೇಕ ಜನರಲ್ಲಿ ಸೇರಿ ಕಾಟ ಕೊಡುತ್ತಾರೆ, ನಮ್ಮ ಒಳಗೆ ಇದ್ದು ಕಾಟ ಕೊಡುತ್ತಾರೆ. ಈ ಎರಡೂ ರೀತಿಯಾದ ಕಾಟಕ್ಕೆ ತಡೆಯಲಾರದೆ ನಾವು ಓಡಿ ಹೋಗ್ಲಿಕ್ಕೆ ಶುರು ಮಾಡಿದರೆ ಅವಾಗ ಹೇಳುತ್ತಾರೆ ಅಲ್ಲಿ ಪಾಂಡವರ ಜೊತೆಗಿದ್ದು ಇಡೀ ಕೌರವರ ಸೈನ್ಯವನ್ನ ಧ್ವಂಸ ಮಾಡಿಸಿದ ಕೃಷ್ಣ ಏನಿದ್ದಾನೆ, ಆ ಕೃಷ್ಣನೇ ಜೀವನ ಜೊತೆಗಿದ್ದಾನೆ, ಇದು ಮರೆಯಬೇಡ ಅಂತ ಹೇಳುತ್ತಾರೆ. ಅವಾಗೇನಾಗುತ್ತೆ, ನಾವು ಕೃಷ್ಣನ ಶರಣಾಗತರಾದರೆ ಕೃಷ್ಣ ನಮ್ಮನ್ನು ನಡೆಸ್ತಾನೆ, ಕೌರವರ ನಮ್ಮ ಒಳಗಿರುವಂತಹ ಕೌರವರ ಹಾವಳಿಯನ್ನ ಧ್ವಂಸ ಮಾಡಿಸಿ ನಮಗೆ ರಾಜ್ಯ ಸಿಗುವಂತೆ ಮಾಡುತ್ತಾನೆ. ಯಾವ ರಾಜ್ಯ, ಶ್ರೀಹರಿಯ ಪದಾರವಿಂದವೆಂಬ ರಾಜ್ಯ ನಮಗೆ ಸಿಗುವಂತೆ ಮಾಡುತ್ತಾನೆ. ಇಲ್ಲಿ ನೋಡಿ ಹೇಳುತ್ತಾ ಇದ್ದಾನೆ, ಈ ಸೈನ್ಯ ನೋಡಿ ತುಂಬಾ ಚೆನ್ನಾಗಿದೆ, ಅಚ್ಚುಕಟ್ಟಾಗಿದೆ. ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ ಅಂತ. ಇಲ್ಲೆಲ್ಲ ಕಡೆ ಸುಂದರವಾದ ವ್ಯಕ್ತಿತ್ವದ ಪರಿಚಯ, ವ್ಯಕ್ತಿಗಳ ಪರಿಚಯ, ವ್ಯಕ್ತಿಗಳ ವ್ಯಕ್ತಿತ್ವದ ಪರಿಚಯವೂ ಮಾಡಿಕೊಡ್ತಾ ಬರ್ತಾರೆ. ಇಲ್ಲಿ ದ್ರುಪದ ಪುತ್ರನಾಗಿರತಕ್ಕಂಥ ದೃಷ್ಟದ್ಯುಮ್ನ, ಆ ದೃಷ್ಟದ್ಯುಮ್ನ ಈ ಸೈನ್ಯವನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ. ಒಳ್ಳೆ ಅಚ್ಚುಕಟ್ಟಾಗಿ ಸೈನ್ಯದ ವ್ಯೂಹವನ್ನು ನಿರ್ಮಾಣ ಮಾಡಿದ್ದಾನೆ. ಅವನು ಯಾರು ಗೊತ್ತಾ, ನಿಮ್ಮ ಶಿಷ್ಯ. ಒಗ್ಗರಣೆ ಕೊಡೋದು ಅಂತ ಹೇಳ್ತಾ ನಮ್ಮಲ್ಲಿ ಮಾತಿನಿಂದ ಅದನ್ನು ಕೊಡುತ್ತಾ ಇದ್ದಾನೆ. ನೋಡಿ, ನೀವು ಇಡೀ ಜೀವನ ಶಿಷ್ಯರಿಗಾಗಿ ದುಡಿಯೋದು, ಆ ಶಿಷ್ಯರು ನಿಮಗೆ ಒಗ್ಗರಣೆ ಕೊಡುತ್ತಾರೆ, ನಿಮಗೆ ಎದುರು ವ್ಯಕ್ತಿಗಳಲ್ಲಿ ನಿಂತು ಆ ಸೈನ್ಯವನ್ನು ರಕ್ಷಣೆ ಮಾಡುತ್ತಾ ಇದ್ದಾರೆ. ಇಲ್ಲಿ ದ್ರೋಣಾಚಾರ್ಯರ ಪರಿಚಯ ಬಹಳ ಅದ್ಭುತವಾದ್ದು. ದ್ರೋಣಾಚಾರ್ಯರು ದ್ರುಪದನನ್ನ ಸೋಲಿಸಿದರು, ತಮಗೆ ದ್ರುಪದ ರಾಜ ಮಾಡಿದ ಅವಮಾನವನ್ನ ಅದನ್ನು ತಡೆಯಲಿಕ್ಕಾಗಿ ತಾವು ವಿಶೇಷವಾಗಿ ಪಾಂಡವರಿಂದ ಆ ದ್ರುಪದನನ್ನ ಸೋಲಿಸಿದರು. ದ್ರುಪದ ರಾಜ ಏನು ಮಾಡಿದ ಅಂದ್ರೆ ದ್ರೌಪದಿಯನ್ನ ತಾನು ಪಡೆದ, ದ್ರೌಪದಿಯನ್ನು ಪಡೆದ ಯಜ್ಞಕುಂಡದಿಂದ, ಹಾಗೆ ದೃಷ್ಟದ್ಯುಮ್ನನ್ನೂ ಪಡೆದ. ದೃಷ್ಟದ್ಯುಮ್ನನ್ನ ಪಡೆದದ್ದು ಯಾಕೆ ಅಂತ ಹೇಳಿದರೆ ಅವಮಾನ ಮಾಡಿದ ದ್ರೋಣಾಚಾರ್ಯರ ಮೇಲೆ ಹಗೆ ತೀರಿಸಿಕೊಳ್ಳಿಕ್ಕೆ. ದೃಷ್ಟದ್ಯುಮ್ನ ಹುಟ್ಟಿದ್ದೇ ಆ ಕಾರ್ಯಕ್ಕಾಗಿ. ಆದರೆ ದೃಷ್ಟದ್ಯುಮ್ನನ ಹುಟ್ಟಿದ ಮೇಲೆ ಒಳ್ಳೆ ವಿದ್ಯಾ ಕಲೀಲಿಕ್ಕೆ ಎಲ್ಲಿ ಕಳಿಸಿಕೊಟ್ಟದ್ದು, ದ್ರೋಣಾಚಾರ್ಯರಿಗೆ ಕಳಿಸಿಕೊಟ್ಟದ್ದು. ದ್ರೋಣಾಚಾರ್ಯರು ಇವ ಮುಂದೆ ನನಗೆ ತೊಂದರೆ ಕೊಡ್ತಾನೆ, ಆದ್ದರಿಂದ ಇವನಿಗೆ ಹೇಳಿಕೊಡಲ್ಲ ಅಂತ ಹೇಳಲಿಲ್ಲ, ನಾನು ಇವನಿಗೆ ಪಾಠ ಹೇಳುತ್ತೇನೆ ಅಂದರು. ಪಾಠ ಹೇಗೆ ಹೇಳಬೇಕು, ನನಗೆ ತೊಂದರೆ ಕೊಡುವವ ಅಂತ ಗೊತ್ತಾದರೆ ಚೂರುಚಾರ ಹೇಳಿ ಕಳಿಸಬೇಕು. ಇಲ್ಲ, ಪೂರ್ಣವಾದ ವಿದ್ಯೆಯನ್ನ ಮನಃಪೂರ್ವಕವಾಗಿ ಹೇಳಿಕೊಟ್ರು. ಅದು ಹೇಗೆ ಸಾಧ್ಯ, ಮುಂದೆ ತನ್ನನ್ನೇ ಸಂಹಾರ ಮಾಡಲಿಕ್ಕೆ ಬರ್ತಾನೆ, ತಲೆ ಕತ್ತರಿಸ್ತಾನೆ ಅಂತ ಗೊತ್ತಿದ್ರೂ ಹೇಗೆ ಕೊಟ್ರು ಅಂದ್ರೆ ಎಚ್ಚರ ಇಲ್ಲಿ ಕೊಡುತ್ತಾರೆ. ದ್ರೋಣಾಚಾರ್ಯರ ಎಚ್ಚರ ಎಂಥದ್ದು ಅಂದರೆ ಎದುರಿಗಿರುವ ವ್ಯಕ್ತಿಗಳೆಲ್ಲ ಗೊಂಬೆಗಳೇ, ಎಲ್ಲ ಅಸ್ವತಂತ್ರರೇ, ಭಗವಂತ ಒಬ್ಬ ಸ್ವತಂತ್ರ. ನನ್ನ ಕರ್ಮಾನುಸಾರ ಏನು ಕೊಡಬೇಕಾಗಿದ್ರೂ ಎದುರಿ ವ್ಯಕ್ತಿಗಳಲ್ಲಿ ನಿಂತು ಭಗವಂತನೇ ಕೊಡತಾನಷ್ಟೇ ಹೊರತು ಯಾರೂ ಸ್ವತಂತ್ರವಾಗಿ ನನ್ನನ್ನು ಕೊಲ್ಲಲಿಕ್ಕೂ ಆಗಲಲ್ಲ, ಯಾರೂ ನನ್ನ ಒಳ್ಳೆ ರಕ್ಷಣೆ ಮಾಡಲಿಕ್ಕೂ ಆಗಲ್ಲ. ಕಾವ ಕೊಲ್ಲುವ ತಾನೆ, ಅನ್ಯರು ಎನಗಿಲ್ಲ. ಭಗವಂತ ಬಿಟ್ರೆ ನಮ್ಮನ್ನ ಆಯಾ ವ್ಯಕ್ತಿಗಳಲ್ಲಿ ನಿಂತು ಕೊಲ್ಲೋದು ಅವನೇ, ಕಾಯೋದು ಅವನೇ. ಈ ಎಚ್ಚರ ಸದಾ ಪುಟಿದದ್ದು ಇರುವಂತಹ ವ್ಯಕ್ತಿ ದ್ರೋಣಾಚಾರ್ಯರು. ಅದಕ್ಕೆ ಅವರು ದೃಷ್ಟದ್ಯುಮ್ನನಿಗೆ ವಿದ್ಯೆಯನ್ನು ಹೇಳಿಕೊಟ್ರು. ಅದನ್ನ ದುರ್ಯೋಧನ ಹೇಳುತ್ತಾನೆ, ನೀವು ವಿದ್ಯೆ ಹೇಳಿಕೊಟ್ಟ ಶಿಷ್ಯ ನಿಮ್ಮ ಎದುರಿಗೆ ಖಡ್ಗ ಹಿಡಿದು ನಿಂತಿದ್ದಾನೆ ನೋಡಿ. ನಂತರ ಇನ್ನೊಬ್ಬರು ಇದ್ದಾರೆ, ದುರ್ಯೋಧನ ಯುದ್ಧವನ್ನು ಶುರು ಮಾಡಬೇಕು ಅಂದಾಗ ಯುದ್ಧಕ್ಕೆ ಒಳ್ಳೆ ಮುಹೂರ್ತ ಬೇಕಾಗಿತ್ತವನಿಗೆ. ಯುದ್ಧಕ್ಕೆ ಒಳ್ಳೆ ಮುಹೂರ್ತ ಬೇಕು ಅಂತಾದರೆ ಯಾರತ್ರ ಕಳಿಸಬೇಕು ಮುಹೂರ್ತ ಇಟ್ಟುಕೊಳ್ಳಿಕ್ಕೆ? ಯಾರು ಒಳ್ಳೆ ಮುಹೂರ್ತ ಇಡುವವರು ಅಂದರೆ ಸಹದೇವ. ಸಹದೇವ ಜ್ಯೋತಿಷ್ಶಾಸ್ತ್ರದಲ್ಲಿ ಮಹಾಪ್ರವೀಣ. ಅಷ್ಟೇ ಅಲ್ಲ, ಅವರ ನಿಯಮ ಎಷ್ಟು ಅಂದರೆ ಯಾರಾದರೆ ತಮ್ಮ ಹತ್ತಿರ ಬಂದು ಸಹಾಯ ಕೇಳುತ್ತಾರೋ ಅವರು ಇವರು ಅವರು ಅಂತ ನೋಡದೆ ಸಹಾಯ ಮಾಡುವುದೇ ಧರ್ಮ. ಬಂದದ್ದು ದುರ್ಯೋಧನನ ಪೈಕಿ ವ್ಯಕ್ತಿ, ಅವ ಬಂದು ಕೇಳುತ್ತಾನೆ ದುರ್ಯೋಧನನಿಗೆ ಜಯ ಆಗಬೇಕು. ಯುದ್ಧಕ್ಕೆ ನಿಂತದ್ದೇ ಇವರು, ಯಾರು? ಪಾಂಡವರು. ಅವರನ್ನೇ ಕೇಳಿದ್ದು, ನಿಮ್ಮ ಮೇಲೆ ನಾನು ಗೆಲ್ಲಬೇಕಾದರೆ ಒಳ್ಳೆ ಮುಹೂರ್ತ ಬೇಕು, ಅದು ನೀವೇ ಇಟ್ಟುಕೊಡಿ ಅಂತ ಕೇಳಿದ್ದು. ಯಾರನ್ನ? ಸಹದೇವನನ್ನ. ಸಹದೇವ ಇಟ್ಟುಕೊಳ್ಳಿಕ್ಕೆ ಹೋಗ್ತಾನೆ. ಕೃಷ್ಣ ಅದೇ ಅಂತಾನೆ, ನಾನು ನಿಮ್ಮ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಲಿಕ್ಕೆ ಎಲ್ಲ ತಯಾರಿ ಮಾಡೋದು, ನೀವೇನೋ ಅವರಿಗೆ ಬೇಕಾದ ಮುಹೂರ್ತಗಳೆಲ್ಲ ಇಟ್ಟುಕೊಟ್ರೆ ಗತಿ ಏನು? ಈ ರೀತಿಯಲ್ಲಿ ಅವರ ವ್ಯಕ್ತಿತ್ವದ ಪರಿಚಯವನ್ನೆಲ್ಲ ಮಾಡಿಕೊಡುತ್ತಾರೆ. ಅದು ನೋಡುತ್ತಾ ಈ ದುರ್ಯೋಧನ ಎಲ್ಲವನ್ನ ನೆನೆಸಿಕೊಳ್ಳುತ್ತಾ ಇದ್ದಾನೆ. ಎದುರಿಗಿರುವಂಥ ಎಲ್ಲರೂ ಕೂಡ ಎಂಥವರಯ್ಯ, ಪಾಂಡವರ ಪಕ್ಷದಲ್ಲಿದ್ದವರು. ಭೀಮಾರ್ಜುನ ಸಮಾಹ ಯುಧಿ, ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮಾನರಾದವರೇ ನಿಂತಿದ್ದಾರೆ ಅಂದರು. ಯಾಕೆ ಅಂದರೆ ಎಲ್ಲರ ಪೈಕಿ ದುರ್ಯೋಧನನಿಗೆ ಶತ್ರುವರ್ಗದಲ್ಲಿ ಪ್ರಧಾನ ಎದುರೇ ನಿಂತವರು ಯಾರಯ್ಯ ಅಂದ್ರೆ ಭೀಮಾರ್ಜುನರಿಬ್ಬರೇ. ಅವರೇ ಎಲ್ಲರನ್ನ ಸದದು ಬಡಿಯುವಂಥವರು. ಅವನಿಗೆ ಹಿಂದಿನ ನೆನಪೆಲ್ಲ ಆಗ್ತಾ ಇದೆ. ಅವಮಾನ ಆದವರಿಗೆ, ಯಾರಿಂದಾದರೂ ಅವಮಾನ ಆದವರಿಗೆ, ಅವರೆಲ್ಲಿಗಾದರೂ ಹೋದಾಗ ಅವಮಾನ ಮಾಡಿದವರು ಕಾಣಿಸಿದ ಕೂಡಲೇ ಅವರ ಪಾಡಿಗೆ ಅವರಿರ್ತಾರೆ. ಅವಮಾನ ಎಂದೋ ಮಾಡಿದ್ದು, ಆದರೆ ಮಾಡಿಸಿಕೊಂಡವರಿಗೆ ಅವಮಾನ ಮಾಡಿದವರನ್ನು ನೋಡಿದ ಕೂಡಲೇ ಅವಮಾನ ನೆನಪಾಗುತ್ತೆ. ಓಹೋ ಹೀಗೆ ಮಾಡಿದ್ರಲ್ಲ ಅಂತಾನೆ ತಲೆಯಲ್ಲಿ ಕುಟುಕ್ತಾ ಇರುತ್ತೆ. ಈ ದುರ್ಯೋಧನನಿಗೆ ಎದುರಿಗಿರುವಂತಹ ವ್ಯಕ್ತಿಗಳನ್ನು ನೋಡಿದ ಕೂಡಲೇ ಒಬ್ಬೊಬ್ಬರು ದುರ್ಯೋಧನನಿಗೆ ಪೆಟ್ಟು ಕೊಟ್ಟವರೇ, ಒದ್ದು ಓಡಿಸಿದವರೇ, ಒಬ್ಬೊಬ್ಬರು ದುರ್ಯೋಧನನನ್ನ ಸೋಲಿಸಿದವರು. ಈಗ ಎಲ್ಲರೂ ಒಂದು ಕಡೆ ನಿಂತಿದ್ದಾರೆ. ಅದನ್ನು ನೋಡಿ ಹೆದರಿ ಹೆದರಿ ಆಚಾರ್ಯರತ್ತ ಹೇಳಿಕೊಳ್ಳುತ್ತಾ ಇದ್ದಾನೆ. ಭೀಮಾರ್ಜುನರು ಹಾಗೆ ವಿಶೇಷವಾಗಿ ದ್ರುಪದಶ್ಚ ಮಹಾರಥ, ದ್ರುಪದನನ್ನು ಪರಿಚಯ ಮಾಡಿಕೊಡುತ್ತಾನೆ. ದ್ರುಪದ ನಿಂತಿದ್ದಾನೆ. ಅವಾಗ ಇರಲಿ ಬಿಡು, ಯಾರಾದ್ರೆ ಏನು, ಯುದ್ಧಕ್ಕೆ ನಿಂತಿದ್ದೀಯ? ಹಾಗೆ ಹೇಳಲಿಲ್ಲ. ಯಾಕೆ? ದ್ರೋಣಾಚಾರ್ಯರಿಗೂ ಗೊತ್ತಿತ್ತು ದುರ್ಯೋಧನ ಒಳಗೆ ಏನ್ ನಡೆಯುತ್ತಾ ಇದೆ ಅಂತ. ಹಿಂದೆ ದ್ರುಪದನನ್ನ ಕಟ್ಟಿ ನನ್ನ ಕಾಲಿನ ಬುಡಕ್ಕೆ ಹಾಕಿದವನೇ ನನ್ನ ಶಿಷ್ಯ, ಗುರುದಕ್ಷಿಣೆ ಕೊಟ್ಟವ ಅಂತ ದ್ರೋಣಾಚಾರ್ಯರು ಹೇಳಿದಾಗ ಪಾಂಡವರು ಕೌರವರು ಎಲ್ಲ ಸೇರಿಕೊಂಡೇ ಹೊರಟರು. ಕೌರವರಂತೂ ಸೈನ್ಯ ಸಹಿತವಾಗಿಯೇ ಹೊರಟರು. ಅಂಥ ಕಾಲಕ್ಕೆ ಕೌರವರು ಹೇಳುತ್ತಾರೆ, ಈ ಪಾಂಡವರೆಷ್ಟು, 5 ಜನ, ಇವರೇನು ಮಾಡಲಿಕ್ಕೆ ಸಾಧ್ಯ? ನಾವು 100 ಜನ ಇದ್ದೇವೆ, ನಮ್ಮ ಸೈನ್ಯ ಇದೆ, ನಾವು ಹೋಗಿ ದ್ರುಪದನನ್ನ ಕಟ್ಟಿ ಹಾಕ್ತೇವೆ ಅಂತ ಹೇಳಿದಾಗ ಪಾಂಡವರು ಸುಮ್ಮನೆ ಇದ್ರು. ಹೋಗ್ತೇವೆ ಅಂತ ಹೇಳಲಿಲ್ಲ, ಹೋಗಲ್ಲ ಅಂತ ಹೇಳಲಿಲ್ಲ. ಅವಾಗ ದ್ರೋಣಾಚಾರ್ಯರು ಹೇಳಿದರು, ಆಯಿತು ನೀವೇ ಹೋಗಿ ಬನ್ನಿ, ಇವರೆಲ್ಲ ಇಲ್ಲೇ ಇರ್ತಾರೆ. ಯಾರು? 5 ಜನ ಅಷ್ಟೇ, ಮಿಕ್ಕ ಗುಂಪೆಲ್ಲ ಹೊರಟಿತು. ಹೊರಟ ಮೇಲೆ ಸ್ವಲ್ಪ ಹೊತ್ತಿಗೆ ಹಾಹಾಕಾರ ಕಾಣಿಸ್ತಾ ಇದೆ. ಅವಾಗ ದ್ರೋಣಾಚಾರ್ಯರು ಕೇಳುತ್ತಾರೆ, ಅರ್ಜುನ, ಆ ಶಬ್ದ ಕೇಳುತ್ತಾ ಇದೆಯಲ್ಲ, ಅದು ಯಾರದ್ದು? ನಮ್ಮ ಕೌರವರೆಲ್ಲ ಬಡೀತಾ ಇದ್ರೆ ಯುದ್ಧದಲ್ಲಿ ಸೋತ ದ್ರುಪದನ ಕಡೆಯವರದ್ದೋ? ಅವಾಗ ಹೇಳುತ್ತಾರೆ ಭೀಮಸೇನ, ಭೀಮಸೇನನ ಸರ್ವಾಂಗಗಳು ಚುರುಕೆ. ಕಿವಿಯಿಂದ ಕೇಳುತ್ತಾರವರು, ಹೇಳೇ ಬಿಡುತ್ತಾರೆ, ಇಲ್ಲ ಈ ಒದರಾಟ ಎಲ್ಲ ನಮ್ಮವರದ್ದೇ, ಪೆಟ್ಟು ತಿಂದು ಚೀರುತ್ತಾ ಇರುವಂತಹ ಶಬ್ದವೆಲ್ಲ ಕೌರವರದ್ದು. ಏನ್ ನಡೆಯಿತು ಒಳಗೆ ಹೋದರೆ? ಸೈನ್ಯ ಸಮೇತರಾಗಿ ಕೌರವರು 100 ಜನ ಒಳಗೆ ನುಗ್ಗಿದರೆ ದೃಪದ ದೃಪದನ ಸೇನೆ ಸೇನೆ ಸಹಿತ ದೃಪದನ ಮೇಲೆ ಪ್ರಾಣ ಇಟ್ಟುಕೊಂಡ ಜನರು ಯಾರು ಬಂದರು ಯುದ್ಧಕ್ಕೆ ಅಂದ್ರೆ ಹೇಳುತ್ತಾರೆ, ಎಲ್ಲ ಹೆಣ್ಣು ಮಕ್ಕಳು ಹುಡುಗರು ಎಲ್ಲರೂ ಅವರವರು ಈ ವನಕ್ಕೆ ಎಲ್ಲ ಹಿಡ್ಕೊಂಡು ಬಂದ್ರಂತೆ. ನಮ್ಮ ದೃಪದನ ಮೇಲೆ ಯುದ್ಧಕ್ಕೆ ಬರ್ತಾರ ಅಂತ ಅವರನ್ನ ಬಡೀಲಿಕ್ಕೆ ಅವರೂ ಎದ್ದು ಬಂದ್ರು ಅಂದ್ರೆ ಆ ಜನದಲ್ಲಿ ದೃಪದನ ಜನಾಂಗದಲ್ಲಿ ವೀರ ರಸ ಹೇಗಿತ್ತು ಎಂಬುದು ನೋಡಬಹುದು. ಎಲ್ಲರೂ ಬಂದ್ರು, ಅದರಲ್ಲಿ ಸೈನ್ಯ ಪಕ್ಕದಲ್ಲೇ ಇದೆ, ದೃಪದನ ಸೈನ್ಯ ಪಕ್ಕದಲ್ಲೇ ಇದೆ. ದೃಪದ ಒಬ್ಬನೇ, ಅದಕ್ಕೆ ದೃಪದಶ್ಚ ಮಹಾರಥಃ ಅಂತ ಹೇಳುತ್ತಾ ಇದ್ದಾನೆ. ದೃಪದ ಒಬ್ಬನೇ ತನ್ನ ರಥದಿಂದ ಇಡೀ ಇವರ ಸೈನ್ಯವೆಲ್ಲ ಸುತ್ತುಮುತ್ತಿದ್ದಾನೆ. ಹೇಗೆ ಈ ಬೆಂಕಿಯನ್ನ ಕೋಲಿಗೆ ಕಟ್ಟಿ ಎರಡು ಕಡೆ ಬೆಂಕಿ ಕಟ್ಟಿ ತಿರುಗಿಸ್ತಾ ಬರ್ತಾರೆ, ಕೋಲನ್ನ ಎಷ್ಟು ವೇಗವಾಗಿ ತಿರುಗಿಸ್ತಾರೆ ಅಂದ್ರೆ ಬರೀ ಬೆಂಕಿ ಮಾತ್ರ ಕಾಣುತ್ತೆ, ತಿರುಗುವ ವ್ಯಕ್ತಿ ಕಾಣಲ್ಲ, ಕೋಲು ಕಾಣಲ್ಲ. ಆ ಥರ ದೃಪದ ತಿರುಗತಾ ಇದ್ರೆ ಅವರಿಗೆ ಕೌರವರಿಗೆ ಆ ಸೈನ್ಯಕ್ಕೆ ಯಾರೂ ಕಾಣತಾ ಇಲ್ಲ. ಶರವರ್ಷವನ್ನ ಸುರಿಸ್ತಾ ಇದ್ದಾನೆ ದೃಪದ, ಎಲ್ಲಾ ಸೈನ್ಯ ಸತ್ತು ಹೋಗ್ತಾ ಇದೆ, ಕೌರವರ ಸೈನ್ಯ ಎಲ್ಲರಿಗೂ ಪೆಟ್ಟು ಬೀಳತಾ ಇದೆ. ದಿಕ್ಕು ತೋಚದೆ ಇರುವಾಗ ಎಲ್ಲ ಹೆಂಗಸರು ಎಲ್ಲ ಸೇರಿಕೊಂಡು ಹೊಡಿತಾ ಇದ್ದಾರೆ, ಇವರನ್ನ ತಡೆಯಲಾರದೆ ಚೀರತಾ ಇದ್ದಾರೆ. ಅವಾಗ ದ್ರೋಣಾಚಾರ್ಯರು ನೋಡುತ್ತಾರೆ ಧರ್ಮರಾಜನ ಕಡೆಗೆ. ಅವಾಗ ಭೀಮಾರ್ಜುನರಿಬ್ಬರು ಹೊರಡುತ್ತಾರೆ. ಯಾಕೆ ಧರ್ಮರಾಜ ಹೊರಡಲ್ಲ ಅಂತ ಹೇಳಿದರೆ ಭೀಮಸೇನ ಹೇಳುತ್ತಾನೆ, ನೀನು ನಮ್ಮ ರಾಜ, ನೀನು ಹೊರಡಬಾರದು, ನಿನಗೆ ರಕ್ಷಕರಾಗಿ ನಕುಲ ಸಹದೇವರಿರುತ್ತಾರೆ, ನಾವಿಬ್ಬರು ಹೊರಡುತ್ತೇವೆ ಅಂತ ಇಬ್ಬರೇ ಹೊರಟದ್ದು ಯುದ್ಧಕ್ಕೆ. ಯಾರು? ಭೀಮಾರ್ಜುನರು ಮಾತ್ರ. ಇಬ್ಬರು ಒಳಗೆ ಹೊರಡುತ್ತಾರೆ. ಒಳಗೆ ಹೊರಟಾಗ ಇಡೀ ದೃಪದನ ಸೈನ್ಯ ಬರ್ತಾ ಇದೆ. ಆ ಸೈನ್ಯವನ್ನೆಲ್ಲ ಒಬ್ಬ ಭೀಮ ತಡೆದ. ದೊಡ್ಡ ಮರವನ್ನ ಕಿತ್ತಿ ಆ ಮರದಿಂದ ಪೆಟ್ಟನ್ನ ಹಾಕ್ತಾ ಇದ್ರೆ ಇಡೀ ದೃಪದನ ಸೈನ್ಯ ಓಡಿ ಹೋಗ್ತಾ ಇದೆ, ಪಶುಗಳಂತೆ ಓಡತಾ ಇದ್ದಾರೆ. ಅಷ್ಟರೊಳಗೆ ಅರ್ಜುನ ದೃಪದನ ಜೊತೆಗೆ ಯುದ್ಧ ಮಾಡುತ್ತಾ ಗಾಳಿಯಲ್ಲಿ ಹಾರಿ ದೃಪದನ ಕುತ್ತಿಗೆಗೆ ಖಡ್ಗ ಹಿಡದೇ ಬಿಡತಾ ಇದ್ದಾನೆ. ಕ್ಷಣಕಾಲದಲ್ಲಿ ಈ ಯಾವುದು ಚೆಸ್ ಅಂತ ಆಡ್ತೀರಲ್ವಾ, ಅದರಲ್ಲಿ ಚೆಕ್ ಅಂತ ಇಟ್ಬಿಡುತ್ತಾರೆ. ಒಂದೇ ಕ್ಷಣದಲ್ಲಿ ರಾಜನ ತಲೆಗೆ ಖಡ್ಗ ಬರ್ತಾ ಇದೆ, ಎಲ್ಲರೂ ನಿಂತು ಬಿಡ್ತಾ ಇದ್ದಾರೆ. ಆ ಖಡ್ಗ ಹಿಡಿತ ಅರ್ಜುನ ಹೇಳುತ್ತಾ ಇದ್ದಾನೆ, ದೃಪದ ಯಾರೋ ಅಲ್ಲ ನಮ್ಮ ಬಳಗ, ಅವನ ಮೇಲೆ ನಮಗೆ ಶತ್ರುತ್ವ ಇಲ್ಲ, ಗುರು ದಕ್ಷಿಣೆಯಾಗಿ ಹಿಡ್ಕೊಂಡು ಹೋಗಿ ಕೊಡಬೇಕಷ್ಟೇ, ತುಂಬಾ ಒಳ್ಳೆವಾ ಅಂತ ಹೇಳುತ್ತಾ ಭೀಮಸೇನನಿಗೆ ಹೇಳುತ್ತಾನೆ ಅರ್ಜುನ. ಭೀಮ, ಇವರ ಪಕ್ಷದವರನ್ನ ಕೊಲ್ಲಬೇಡ, ದೂಡಿದರೆ ಸಾಕು ಅಂತ ಹೇಳುವಾಗ ದೃಪದನಿಗೆ ತುಂಬಾ ಸಂತೋಷ ಆಗುತ್ತೆ. ಇವನೇ ಅಳಿಯನಾಗಬೇಕು ಅಂತ ಅಂದುಕೊಂಡಿದ್ದ, ಅಳಿಯನ ಪರಾಕ್ರಮ ನೋಡುತ್ತಾ ಇದ್ದಾನೆ, ಅಳಿಯನ ಒಳ್ಳೆ ಮನಸ್ಸನ್ನು ನೋಡುತ್ತಾ ಇದ್ದಾನೆ, ಆನಂದ ಪಡುತ್ತಾ ಇದ್ದಾನೆ, ಇಂಥ ಅಳಿಯನಿಂದ ಸೋತದ್ದಕ್ಕೆ ಸಂತೋಷ ಪಡುತ್ತಾ ಇದ್ದಾನೆ. ಇಷ್ಟು ಮಾಡಿದ ಮೇಲೆ ಕಣ್ಣು ತೆಗೆದು ನೋಡುತ್ತಾ ಇದ್ದಾರೆ. ಇದೆಲ್ಲ ಕ್ಷಣಕಾಲದಲ್ಲಿ ನಡೆದು ಹೋಗ್ತಾ ಇದೆ, ದುರ್ಯೋಧನಾದಿಗಳಿಗೆ ಅವಮಾನ ಆಗ್ತಾ ಇದೆ. ನಮ್ಮನ್ನ ಬಡದರು ಎಲ್ಲರೂ, ಅವರನ್ನ ಕ್ಷಣಕಾಲದಲ್ಲಿ ಮರ್ದನ ಮಾಡಿ ಗುರುಗಳ ಕಾಣಿಕೆಯನ್ನು ಸಲ್ಲಿಸಿದರಲ್ಲ ಅಂದ್ರೆ ಆ ತಿಂದ ಪೆಟ್ಟು, ದೃಪದನಿಂದ ತಿಂದ ಪೆಟ್ಟು ನೆನಪಾಗ್ತಾ ಇದೆ. ಯಾರಿಗೆ? ದುರ್ಯೋಧನನಿಗೆ. ಒಬ್ಬೊಬ್ಬರನ್ನ ನೆನೆಸ್ತಾ ಇದ್ದಾನೆ. ಎಲ್ಲರೂ ಎದುರಿಗೆ ನಿಂತಿದ್ದಾರೆ, ಎಲ್ಲರೂ ನನ್ನ ಬಡದವರೇ, ಎಲ್ಲರೂ ಏಕತ್ರ ಸೇರಿದ್ದಾರೆ, ಇವರಿಂದ ನನ್ನನ್ನ ನೀವು ರಕ್ಷಣೆ ಮಾಡಬೇಕು. ಇನ್ನ ನಮ್ಮ ಕಡೆ ಯಾರ್ಯಾರಿದ್ದಾರೆ? ಅವ ಹೇಳುತ್ತಾನೆ, ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ. ನೀವು ಭೀಷ್ಮಾಚಾರ್ಯರು, ಕರ್ಣ, ಕೃಪ, ಅಶ್ವತ್ಥಾಮ ಎಲ್ಲರೂ ನನಗಾಗಿ ನಿಂತಿದ್ದೀರಾ. ಆದರೆ ಹೇಳುತ್ತಾರೆ, ಮದರ್ಥೆ ತ್ಯಕ್ತ ಜೀವಿತಾಹ, ನನಗಾಗಿ ನಿಮ್ಮ ಎಲ್ಲ ಪ್ರಾಣವನ್ನ ಬಿಟ್ಟು ಬಂದಿದ್ದಾರೆ. ಅವನೇ ಹೇಳುತ್ತಾನೆ, ನನ್ನ ಜೊತೆಗೆ ಯಾರು ಬರ್ತಾರೋ ಅವರ ಪ್ರಾಣ ಹೋಗೋದು ಖಚಿತ ಅಂತ ದುರ್ಯೋಧನನೇ ಹೇಳುತ್ತಾ ಇದ್ದಾನೆ, ಮದರ್ಥೆ ತೆಕ್ತ ಜೀವಿತಾಹ ಅಂದ್ರೆ ಅವರು ಅಂದುಕೊಂಡು ಬಂದ್ರಂತೆ, ಎಲ್ಲರೂ ದುರ್ಯೋಧನನ ಹಿಂದೆ ಬರಬೇಕಾದವರೆಲ್ಲ ಇವನ ಹಿಂದೆ ಹೋಗ್ತಾ ಇದ್ದೇವೆ, ಇವನ ಹಿಂದೆ ಹೋಗುವುದೇ ಪ್ರಾಣ ಬಿಡುವುದು ಅಂತರ್ಥ. ಎರಡು ರೀತಿಯಲ್ಲಿ ಹೌದು, ಒಂದು ಪಾಂಡವರ ಎದುರಿಗೆ ನಿಂತರೆ ಬಾಣ ತೆತ್ತು ಅವಾಗ ಸಾವು ಖಚಿತ. ಕೃಷ್ಣ ಅಲ್ಲಿದ್ದಾನೆ, ಪಾಂಡವರು ಒಳ್ಳೆ ಜ್ಞಾನಿಗಳು, ಜ್ಞಾನಿಗಳ ಎದುರು ಯಾರು ನಿಲ್ಲುತ್ತಾರೆ ಶತ್ರುತ್ವ ವಹಿಸ್ತಾರೆ ಅವರಿಗೆ ಮರಣ ಖಚಿತ. ಎರಡನೇದು ಯಾವುದು ಅಂದ್ರೆ ದುಷ್ಟನಾದವನ ಪಕ್ಷ ವಹಿಸೋದೇ ಸಾವು, ದುಷ್ಟನಾದವನ ಪಕ್ಷ ವಹಿಸೋದೇ ಸಾವು. ಅದನ್ನೇ ಹೇಳುತ್ತಾರೆ ದುಷ್ಟ ಯಾಕೆ ದುರ್ಯೋಧನ ಅಂದ್ರೆ ಎಲ್ಲರಿಗೆ ತೊಂದರೆ ಕೊಟ್ಟ ಎಂಬ ಆ ದುಷ್ಟತ್ವ ಅಲ್ಲ, ಇನ್ನ ಪ್ರಧಾನ ದುಷ್ಟತ್ವ ಯಾವುದು ದುರ್ಯೋಧನನಲ್ಲಿ ಅಂದ್ರೆ ದೇವರ ಶತ್ರು. ಶ್ರೀಹರಿ ಅಂದ್ರೆ ಕೆಂಡ ಕಾರತಾನೆ, ಅಂಥವನ ಹಿಂದೆ ಬಂದರೆ ಮರಣ ಅಲ್ಲದೆ ಇನ್ನೇನು, ದೇವರ ಮರವೇ ಬರುತ್ತೆ. ಅದಕ್ಕೆ ಜೀವನಿಗೆ ಸಂಪತ್ತ್ಯಾವುದು ವಿಪತ್ತ್ಯಾವುದು ಅಂತ ಎಣಿಕೆ ಮಾಡಲಿಕ್ಕೆ ಹೊರಟಾಗ ಭಗವಂತನ ಸ್ಮೃತಿಯೇ ಸಂಪತ್ತು, ದೇವರ ವಿಸ್ಮರಣೆಯೇ ವಿಪತ್ತು ಅಂತ ಹೇಳುತ್ತಾರೆ. ದೇವರನ್ನ ಮರೆತಿರೋಕ್ಕಿಂತ ವಿಪತ್ತಿಲ್ಲ, ಸಾವಿಲ್ಲ, ದೇವರ ನೆನಪಕ್ಕಿಂತ ವಿಶೇಷವಾದ್ದು ಇನ್ನೊಂದಿಲ್ಲ. ಈ ದುರ್ಯೋಧನನ ಹಿಂದೆ ಹೊರಟ ಎಲ್ಲರೂ ಕೂಡ ಸರ್ವೇ ಯುದ್ಧ ವಿಶಾರದ, ಎಲ್ಲರೂ ಯುದ್ಧ ವಿಶಾರದರೆ, ಯುದ್ಧದಲ್ಲಿ ಪರಿಣತರೆ. ಆದರೆ ಏನಂತೆ, ತೆಕ್ತ ಜೀವಿತಾಹ, ಎಲ್ಲರ ಸಾವು ಖಚಿತ ಆಗಿದೆ. ಇಷ್ಟು ಹೇಳಿ ಒಂದು ಮಾತು ಹೇಳುತ್ತಾನೆ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ, ಪರ್ಯಾಪ್ತಂ ತು ಇದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಇವರದ್ದು ಚಿಕ್ಕದೇ ಸೈನ್ಯ, ಆದರೆ ಭೀಮ ರಕ್ಷಣೆ ಮಾಡುತ್ತಾ ಇದ್ದಾನೆ, ಅದಕ್ಕೆ ಚೆನ್ನಾಗಿದೆ. ನಮ್ಮದು ದೊಡ್ಡದಾಗಿದೆ, ಆದರೆ ಭೀಷ್ಮಾಚಾರ್ಯರು ರಕ್ಷಣೆ ಮಾಡುತ್ತಾ ಇದ್ದಾರಲ್ಲ, ಅದಕ್ಕೆ ಅಪರ್ಯಾಪ್ತಂ, ಸರಿಯಾಗಿಲ್ಲ, ಚೆನ್ನಾಗಿಲ್ಲ, ದೃಢವಾಗಿಲ್ಲ ಅಂತ ರಾಜನೇ ಹೇಳುತ್ತಾ ಇದ್ದಾನೆ. ಯಾಕದು ಹಾಗೆ ಹೇಳಿದ ಅಂದ್ರೆ ಹೇಳ್ತಾ ಇದ್ದಾರೆ, ಎಲ್ಲರನ್ನ ರಕ್ಷಣೆ ಮಾಡುವ ನಾಥರು ಯಾರಯ್ಯ ಅಂದರೆ ಭೀಮಸೇನ ದೇವರೇ. ಭೀಮಸೇನ ದೇವರು ಯಾರ ಪಕ್ಷದಲ್ಲಿರ್ತಾರೆ ಅವರ ಎಲ್ಲಾ ಸಾಧನೆ ಪರ್ಯಾಪ್ತ, ಭೀಮಸೇನ ದೇವರ ವಿರುದ್ಧ ಪಕ್ಷದಲ್ಲಿದ್ದರೆ ಅವೆಲ್ಲವೂ ಕೂಡ ಅಪರ್ಯಾಪ್ತ ಅಂತ ಹೇಳುತ್ತಾರೆ. ಆದ್ದರಿಂದ ಆ ದುರ್ಯೋಧನ ಮಾತೇ ನಮಗೆ ಒಳ್ಳೆ ಮಾತು. ಏನದು, ಯಾರ ಪಕ್ಷ ನಾವು ವಹಿಸಬೇಕು ಅಂದ್ರೆ ಶ್ರೀಮದ್ ಆಚಾರ್ಯರ ಪಾದವನ್ನು ನಾವು ಆಶ್ರಯ ಮಾಡಿದರೆ ನಮ್ಮ ಸಾಧನೆ ಎಲ್ಲ ಪರ್ಯಾಪ್ತ ಪೂರ್ಣ ಆಗುತ್ತೆ, ಇಲ್ಲ ಅಪರಿಪೂರ್ಣವಾಗಿ ನಾಶವೇ ಆಗಿಬಿಡುತ್ತೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಯುದ್ಧವನ್ನ ಮಾಡಲಿಕ್ಕಾಗಿ ಸಿಂಹನಾದವನ್ನ ಮಾಡುತ್ತಾ ಇದ್ದಾರೆ, ಶಂಖಗಳನ್ನ ಪೂರ್ಣ ಮಾಡುತ್ತಾ ಇದ್ದಾರೆ. ಅವಾಗೆ ಕಪಿಧ್ವಜ, ಪ್ರಾಣದೇವರೇ ಧ್ವಜದಲ್ಲಿ ಕೂತಿರುವಂತ ರಥ ಯಾರದ್ದೋ ಅರ್ಜುನ ತಾನು ಹೇಳುತ್ತಾ ಇದ್ದಾನೆ. ಯಾರಿಗೆ? ಹೃಷಿಕೇಶಂ ಅಂತ ಹೇಳುತ್ತಾ ಇದ್ದಾರೆ. ಇಲ್ಲಿ ಸುಂದರವಾದ ವಾಕ್ಯ ಪ್ರಯೋಗಗಳು, ಕೃಷ್ಣಂ ದೃಷ್ಟ ಅಂತ ಹೇಳಲಿಲ್ಲ, ಹೃಷಿಕೇಶಂ ಅಂದ್ರು. ಯಾಕೆ ಪ್ರಯೋಗ ಮಾಡುತ್ತಾರೆ ವೇದವ್ಯಾಸರ ಆ ಶೈಲಿ ಯಾಕೆ ಹಾಗೆ? ಎದುರಿಗೆ ಎಲ್ಲಾ ದೇವರು ಒಂದೇ, ಅಂದರೆ ರಾಮ ಕೃಷ್ಣ ಒಂದೇ. ಎಲ್ಲೂ ಕೂಡ ರಾಮ ರುಕ್ಮಿಣಿಯನ್ನು ಕರಕೊಂಡು ಬಂದ, ಕೃಷ್ಣ ಸೀತಾದೇವಿ ಜೊತೆಗೆ ಬಂದ ಅಂಥೇಳಿ ಎಲ್ಲೂ ಹೇಳಿಲ್ಲ. ಎಲ್ಲ ರೂಪಗಳು ಒಂದೇ ಅಲ್ವಾ? ಅಂದರೆ ಯಾವ ಯಾವ ರೂಪದ ವಿಶೇಷ ಹಾಗೆ ಅಂತ ಪ್ರತ್ಯೇಕ ಪ್ರತ್ಯೇಕವಾಗಿಯೇ ಶಬ್ದ ಪ್ರಯೋಗ ಮಾಡುವುದು ವೇದವ್ಯಾಸರ ಶೈಲಿ. ಅಂಥ ಕಾಲಕ್ಕೆ ಕೃಷ್ಣನನ್ನು ನೋಡಿ ಮಾತಾಡಿದ ಅರ್ಜುನ ಅಂತ ಹೇಳುವಾಗ ಹೃಷಿಕೇಶಂ ಅಂತ ಹೇಳುತ್ತಾ ಇದ್ದಾರೆ. ಹೃಷಿಕೇಶನ ನೋಡಿ ಕೃಷ್ಣನ್ ನೋಡಿ ಹೇಳುತ್ತಾ ಇದ್ದಾರಂತೆ. ಯಾಕೆ ಹೃಷಿಕೇಶ ಅಂದ್ರೆ, ಹೃಷಿಕಗಳು ಅಂದ್ರೆ ಇಂದ್ರಿಯಗಳು, ಆ ಇಂದ್ರಿಯಗಳಿಗೆ ಈಶ ಹೃಷಿಕೇಶ ಭಗವಂತ. ಆ ಭಗವಂತನನ್ನ ಅಂದ್ರೆ ತನ್ನ ಇಂದ್ರಿಯಗಳಿಗೆ ನಿಯಾಮಕನಾದ ಶ್ರೀಹರಿಯನ್ನು ಕೇಳತಾ ಇದ್ದಾನೆ. ಯಾರು? ಜೀವ. ಇಷ್ಟೇ ಇಲ್ಲಿ ಹೇಳೋದು. ಯಾವನಾದರೆ ಜೀವನ ಎಲ್ಲ ಇಂದ್ರಿಯಗಳಲ್ಲಿ ನಿಂತು ಅವನನ್ನ ನಡೆಸ್ತಾ ಇರ್ತಾನೋ, ಅಂಥ ಮಹಾನುಭಾವ ಒಳಗಿದ್ದಾನೆ, ಅಂಥ ಭಗವಂತನನ್ನ ಜೀವ ಶರಣಾಗತನಾಗಿ ಅವನಿಂದ ಜ್ಞಾನವನ್ನ ಪಡೆಯುವುದೇ ಗೀತೆ. ಅರ್ಜುನ ಕೇಳುತ್ತಾ ಇದ್ದಾನೆ, ಹೇ ನೋಡಿ, ಶಬ್ದಗಳು ಬಹಳ ಸುಂದರವಾದ್ದು. ಇಡೀ ಶಾಸ್ತ್ರ ಹೃದಯ ಗುಹೆಯಲ್ಲಿ ನಿಂತ ಭಗವಂತನ ಕಡೆಯೇ ದೃಷ್ಟಿಯನ್ನ ಇಡತಾ ಇದೆ. ಅದನ್ನೇ ಬಿಂಬ ಅಂತ ಕರೀತಾರೆ. ಸಾಮಾನ್ಯ ಬಿಂಬ ಅಂತ ಶಬ್ದ ಬಂದ ಕೂಡಲೇ ನಾವು ಸ್ವಲ್ಪ ದೂರ ಸರಿತೇವೆ. ಯಾಕೆಂದ್ರೆ ಈ ಬಿಂಬ ಅಂದ್ರೆ ನಮ್ಮ ಪರಿಚಯ ಇಲ್ಲ. ಒಳಗೆಲ್ಲೋ ಇರುವ ದೇವರ ರೂಪ ಇದು. ಈ ರೂಪವನ್ನು ನಾವು ನೋಡ್ಲಿಲ್ಲ, ಬೀಳ್ಲಿಲ್ಲ, ಸುಮ್ಮನೆ ಅದನ್ನು ಕಟ್ಕೊಂಡು ಏನು ಉಪಯೋಗ ಅಂದ್ರೆ ಅದಕ್ಕೆ ಹೇಳುತ್ತಾರೆ, ಈ ಒಂದು ರೂಪದ ಉಪಾಸನೆ ಇಲ್ಲದೆ, ಈ ಒಂದು ರೂಪದ ಚಿಂತನೆ ಇಲ್ಲದೆ ನಮಗೆ ಯಾವ ಜನ್ಮಕ್ಕೂ ಮೋಕ್ಷ ಬರಲ್ಲ. ಅದನ್ನು ವಿಜಯದಾಸರು ತುಂಬಾ ಸುಂದರವಾಗಿ ತಿಳಿಸಿಕೊಡುತ್ತಾರೆ. ಆ ಬಿಂಬರೂಪವನ್ನೇ ಶಾಸ್ತ್ರದಲ್ಲಿ ಋಷಿಕೇಶ, ಅಚ್ಯುತ ಮೊದಲಾದ ಈ ಒಂದು ಶಬ್ದಗಳಿಂದ ತಿಳಿಸಿಕೊಡ್ತಾ ಬರ್ತಾರೆ. ಅದು ಆನ್ ಮಾಡಬೇಕು. ಅಲ್ಲ, ಸ್ಪೀಕರ್ ಮುಂದೆ ಬರ್ತದೆ, ಸ್ಪೀಕರ್ ಅಲ್ಲಿ ಇಡಬೇಕು. ವಾಲ್ಯೂಮ್ ಜಾಸ್ತಿ. ಇದು ಕನೆಕ್ಟ್ ಆಗ್ತದೆ. ಇಲ್ಲಿ ಬ್ಯಾಟ್ರಿ ಹಾಕ್ಬೇಕಂತ
ಹಾಕಿದೆ.
ಹಲೋ ಹಲೋ, ಬರ್ತಾ ಇದೆಯಾ? ಸೇನೆಯೋರುಭಯೋರ ಮಧ್ಯೆ ರಥಂ ಸ್ಥಾಪಯಮೇ ಅಚ್ಯುತ. ಹೇ ಅಚ್ಯುತ, ಎರಡೂ ಸೈನ್ಯಗಳ ಮಧ್ಯೆ ಈ ರಥವನ್ನು ನಿಲ್ಲಿಸಯ್ಯ. ರಥವನ್ನ ಎಲ್ಲರ ಮಧ್ಯೆ ನಿಲ್ಲಿಸಯ್ಯ ಅಂತ ಕೇಳತಾ ಇದ್ರೆ ಅರ್ಜುನ ಕರಕೊಂಡು ಕೃಷ್ಣ ಕರಕೊಂಡು ಹೊರಡತಾ ಇದ್ದಾನೆ. ಎಲ್ಲಿ ಬಂತು ಅಂದರೆ ಆ ಕೃಷ್ಣನನ್ನ ಎರಡು ಶಬ್ದಗಳಿಂದ ಇಲ್ಲಿ ಕರೀತಾ ಇದ್ದಾರೆ. ಒಂದು ಋಷಿಕೇಶ ಅಂತ ಶಬ್ದ, ಎರಡನೆಯದು ಅಚ್ಯುತ. ಅಚ್ಯುತ ಅಂತ ಭಗವಂತನನ್ನು ಯಾಕೆ ಕರೆದದ್ದು ಅದನ್ನು ಹೇಳ್ತಾರೆ. ಇವನಿಗೆ ಚ್ಯುತಿ ಇಲ್ಲ. ಯಾವ ರೀತಿ ಚ್ಯುತಿ ಇಲ್ಲ ಅಂದರೆ ನಮ್ಮ ಹೃದಯ ಸ್ಥಾನದಿಂದ ಯಾವನಿಗೆ ಚ್ಯುತಿ ಇಲ್ಲವೋ, ನಮ್ಮನ್ನ ಬಿಟ್ಟೇ ಇರುವುದಿಲ್ಲವೋ ಅಂಥ ಭಗವದ್ ರೂಪವನ್ನ ಬಿಂಬ ಮೂರ್ತಿಯನ್ನ ಇಲ್ಲಿ ಅಚ್ಯುತ ಅಂತ ಕರೀತಾ ಇದ್ದಾರೆ. ಅಂದರೆ ಕೃಷ್ಣ ಕೇಳತಾ ಅರ್ಜುನ ಕೇಳತಾ ಇದ್ದಾನೆ, ಹೇ ಕೃಷ್ಣ, ಈ ಒಂದು ಎಲ್ಲರ ಮಧ್ಯೆ ನಿಂತು ನನ್ನವರನ್ನ ನೋಡಬೇಕಾಗಿದೆ, ನನಗೆ ದೃಷ್ಟಿಯನ್ನ ಕೊಟ್ಟು ಉದ್ಧಾರ ಮಾಡು. ಅವಾಗ ಕೃಷ್ಣ ಎರಡೂ ಸೈನ್ಯದ ಮಧ್ಯ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವಾಗೆ ಅರ್ಜುನ ನೋಡುತ್ತಾನೆ, ತನ್ನವರನ್ನೆಲ್ಲ ನೋಡುತ್ತಾ ಬರ್ತಾನೆ. ತನ್ನವರನ್ನೆಲ್ಲ ನೋಡಿದಾಗ ತುಂಬಾ ದುಃಖ ಉಕ್ಕೇರಿ ಬರುತ್ತೆ ಅರ್ಜುನನಿಗೆ. ಅರ್ಜುನನ ಸ್ಥಿತಿ ನಮಗರ್ಥ ಆಗಲ್ಲ, ನಮ್ಮವರೆಗೂ ಬಂದರೆ ಹೊರತು ಅದು ಅರ್ಥ ಆಗಲ್ಲ. ತುಂಬ ಜನ ಅಂದುಕೊಳ್ತೀವಿ ನಾವು, ಅಯ್ಯೋ ಅರ್ಜುನ ಏನೂ ಇಲ್ಲ, ಸುಮ್ಮನೆ ದುಃಖಪಟ್ಟ, ಒಣ ದುಃಖಪಟ್ಟ. ಅಲ್ಲ, ಇದು ಆಪೋಸಿಟ್ ಡೈರೆಕ್ಷನ್ ಇರ್ಬೇಕು, ಡೈರೆಕ್ಷನ್ ಆಪೋಸಿಟ್ ಇರ್ಬೇಕು. ನನ್ನ ಕಡೆ ಇರಬಾರ. ಅರ್ಜುನ ತುಂಬಾ ದುಃಖಪಟ್ಟ ಅಂತ ಹೇಳ್ತಾ ಇದ್ದಾರಲ್ಲ, ಯಾಕೆ ದುಃಖಪಟ್ಟ? ಅಯ್ಯೋ ತಮ್ಮವರೆಲ್ಲ ನಿಂತಿದ್ರು, ಅದಕ್ಕೆ ಹೇಗೆ ಯುದ್ಧ ಮಾಡಬೇಕಿಲ್ಲಿ ಎಂಬುದು ಅರ್ಜುನನ ತಲೆಯಲ್ಲಿ ಬಂತು. ಅಯ್ಯೋ ಪಾಪ ಅಂತ ನಾವು ತುಂಬಾ ಅರ್ಜುನನ ಮೇಲೆ ಸಿಂಪತಿ ತೋರಿಸ್ತಾ ಇರ್ತೇವೆ. ಆದರೆ ಆ ಸ್ಥಿತಿ ನಮಗೆ ಬಂದರೆ ನಾವು ಹೇಗಿರ್ತೇವೆ ಒಂದು ಸಲ ನೋಡಿ. ನಿಮಗೆ ಮನೆಯಲ್ಲಿ ಬೇಕಾದವರೆಲ್ಲ ಇದ್ದಾರಾ? ಹೆಂಡತಿ, ಮಕ್ಕಳು, ಗಂಡ ಬೇಕಾದವರೆಲ್ಲ ನಿಮ್ಮವರಿದ್ದಾರಾ? ಈಗ ಈ ಸ್ಥಿತಿ ಅಂದುಕೊಳ್ಳಿ, ಒಳ್ಳೆ ಫಂಕ್ಷನ್ ಮಾಡಿದ್ದೀರಾ, ನಿಮ್ಮವರೆಲ್ಲ ಏನು ನೀವೊಂದೇ ಪ್ರಾಣ ಬಿಡುವವರೆಲ್ಲ ಸೇರಿದ್ದಾರೆ, ಇದ್ದಕ್ಕಿದ್ದಂಗೆ ದೇವರ ಪೆಟ್ಟಿಗೆಯಿಂದ ಕೃಷ್ಣ ಪ್ರತ್ಯಕ್ಷ ನಿಮ್ಮುಂದೆ. ಕೃಷ್ಣ ಬಂದ, ಹೇಳಿದ, ನಾನು ದೇವ ಹೇಳತಾ ಇದ್ದೇನೆ. ಏನ್ ಮಾಡಬೇಕು ಸ್ವಾಮಿ? ಏನಿಲ್ಲ, ತಗೋ ಈ ಚೂರಿ, ಎಲ್ಲರ ಕೊಲ್ಲು. ಯಾರನ್ನ? ನಿಮ್ಮ ಮಕ್ಕಳು, ನಿಮ್ಮ ಗಂಡ, ನಿಮ್ಮ ಹೆಂಡತಿ, ನಿಮ್ಮವರನ್ನೆಲ್ಲ ಕೊಲ್ಲುವಂತ ಒಂದು ವೇಳೆ ದೇವರು ಹೇಳಿದರೆ ನೀವು ಮಾಡ್ತೀರಾ? ಹೇಳಿ, ಮಾಡ್ತೀರಾ? ಏನಂತೀರಾ? ನೀನು ಬೇಡ, ನೀನು ಕೊಡೋದು ಬೇಡ, ನಾವು ದೂರ ಇರ್ತೇವೆ ಅಂತ ಹೇಳ್ತೀವಿ. ಹೌದು ತಾನೆ? ದೇವರು ಬೇಡ, ದೇವ ಬೇಡ, ಓಡೋಗ್ತೀವಿ ನಾವು. ಆದರೆ ಅರ್ಜುನನ ಸ್ಥಿತಿ ಎಂಥದ್ದು ಅಂದರೆ, ತನ್ನ ಮೇಲೆ ಚೂರೂ ಶತ್ರುತ್ವ ಇಲ್ಲದೆ ಇರುವಂತ ಎಲ್ಲರೂ ನಿಂತಿದ್ದಾರೆ. ತಾನಂದ್ರೆ ಪ್ರಾಣ ಕೊಡುವ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಅಶ್ವತ್ಥಾಮ, ಎಲ್ಲರೂ ಶುದ್ಧರು, ಹರಿಭಕ್ತರು ನಿಂತಿದ್ದಾರೆ. ಪಾಂಡವರ ಮೇಲವರಿಗೆ ಚೂರೂ ಕೋಪ ಇಲ್ಲ, ಎಲ್ಲರೂ ಪ್ರಾಣ ಕೊಡುತ್ತಾರೆ. ಅಂಥವರೆಲ್ಲ ನಿಂತಿದ್ದಾರೆ, ಅವರನ್ನ ಬಡಿಬೇಕು. ಹೇಗ್ ಬಡಿಬೇಕು ಅಂದ್ರೆ ಬಾಣಗಳಿಂದ ಬಡಿಯಬೇಕು. ಬಾಣದಿಂದ ಬಡಿಯುವುದು ಅಂದ್ರೆ ನಮಗೆ ಅಭ್ಯಾಸ ಇಲ್ಲ, ಬಡಿಸಿಕೊಂಡು ಅಲ್ವೇ. ಸೂಜಿ ಒಂದು ಚುಚ್ಚಿದರೇನೆ ಪ್ರಾಣ ಹೋಗುತ್ತೆ, ಒಂದು ಮುಳ್ಳು ಚುಚ್ಚಿದರೇನೆ ಪ್ರಾಣ ಹೋಗುತ್ತೆ. ಹೌದು, ಅಂತಹದ್ದು ಬಹಳ ವೇಗದಿಂದ ಇಡೀ ಶಕ್ತಿಯೆಲ್ಲ ಬಳಸಿ ಆ ಬಾಣ ಬಿಟ್ಟರೆ ಹಾಗೆ ತೂರಿಕೊಂಡು ಹೋಗುತ್ತೆ ಶರೀರದಲ್ಲಿ. ತೂರಿಕೊಂಡು ಹೋದಾಗ ಆ ವ್ಯಕ್ತಿಗೆ ನರಳಾಟ ಹೇಗಿರುತ್ತೆ ಎಂಬುದು ಕಂಡವರಿಗೆ ಮಾತ್ರ ಗೊತ್ತಾಗುತ್ತೆ. ಅದು ಎದುರಿಗೆ ತಾನಂದ್ರೆ ಪ್ರಾಣ ಬಿಡುವ ಎಲ್ಲಾ ವ್ಯಕ್ತಿಗಳನ್ನ ಹೊಡೆಯಬೇಕು. ಆ ಹೊಡೆಯೋ ಕಾಲಕ್ಕೆ ಚೂರೂ ದಾಕ್ಷಿಣ್ಯ ಇರಬಾರದು. ದಾಕ್ಷಿಣ್ಯ ತೋರಿದರೆ ಮಹಾಪಾಪ, ದಾಕ್ಷಿಣ್ಯ ತೋರದೆ ಹೊಡೆಯಬೇಕು. ಹೊಡೆದಾಗ ತಾನಂದ್ರೆ ಅಭಿಮಾನ ಪಡುವಂತಹ ಎಲ್ಲರೂ ನರಳಿ ನರಳಿ ಬಿದ್ದೋಗ್ತಾ ಇರ್ತಾರೆ. ಆ ಸ್ಥಿತಿಯನ್ನ ನೋಡಿ ತಟಕೊಂಡಿರಬೇಕು ಅಂದ್ರೆ ಅರ್ಜುನನ ಪರಿಸ್ಥಿತಿ ಹೇಗಿರಬೇಕು? ಇದು ಅರ್ಜುನನ ಸ್ಥಿತಿ. ಅಂಥ ಸ್ಥಿತಿಯಿಂದ ಅರ್ಜುನನನ್ನ ಕೃಷ್ಣ ಯಾವ ಸ್ಥಿತಿಗೆ ಕರಕೊಂಡು ಬಂದ ಅಂತ ಹೇಳಿದರೆ, ಯಾರು ಯಾರು ಎದುರಿಗಿದ್ದಾರೆ ಅವರ ಜೊತೆಗೆ ಭೀಕರವಾದ ಯುದ್ಧವನ್ನ ಮಾಡತಾ, ಆ ಯುದ್ಧ ಮಾಡುವಾಗ ಇದು ಶ್ರೀಹರಿಯ ಪೂಜಾ ಅಂತ ಸಂಕಲ್ಪ ಪೂರ್ವಕವಾಗಿ ದೇವರೇ ನನ್ನಿಂದ ಮಾಡಿ ಮಾಡಿಸ್ತಾ ಇದ್ದಾನೆ, ಶ್ರೀಹರಿ ಪೂಜಾ ನಡೀತಾ ಇದೆ, ಇದು ನನ್ನ ಧರ್ಮ ಅಂತ ತಿಳ್ಕೊಂಡು ಅರ್ಜುನ ಅಷ್ಟು ಚೆನ್ನಾಗಿ ಯುದ್ಧ ಮಾಡಿದ. ಯಾವ ಅರ್ಜುನ? ಯಾರನ್ನ ಕೊಲ್ಲಬೇಕು ಅಂದ ಕೂಡಲೇ ನಮ್ಮಂತೆ ನೋಡಿ ಏನಂದಿರಾ, ನಿಮ್ಮವರನ್ನ ಕೊಲ್ತೀರಾ ಅಂದ್ರೆ ಅಪ್ಪಾ ಬೇಡ ಅಂದಿರಲ್ಲ. ಆ ನೆನಪು ಬಂದ ಕೂಡಲೇ ಅಯ್ಯೋ ಅನಿಸುತ್ತಲ್ಲ. ಅಂಥ ಸ್ಥಿತಿಯಲ್ಲಿರುವಂತ ಅರ್ಜುನ ಅವರನ್ನೆಲ್ಲ ನಿರ್ಣಾಮ ಮಾಡಿದ. ಮಾಡುವ ಕಾಲಕ್ಕೆ ಚೂರೂ ದುಃಖ ಪಡಲಿಲ್ಲ, ದೇವರ ಪೂಜಾ ಅಂತ ಮಾಡಿದ. ಅದಕ್ಕೆ ಯಾರಾದರೆ ಗೀತೆಯನ್ನ ಚೆನ್ನಾಗಿ ಅಭ್ಯಾಸ ಮಾಡುತ್ತಾರೋ, ಗೀತಾ ಅಂದರೆ ಅಕ್ಷರಗಳ ಗುಂಪು ಇರುವ ಪುಸ್ತಕ ಮಾತ್ರ ಅಲ್ಲ, ದೇವರ ಅಪರೂಪವಾದ ವಾಕ್ಯಗಳ ಸಮೂಹ. ಅದು ಎಂಥದ್ದು ಅಂದರೆ ಬಾಣದಂತೆ ಎದುರಿಗಿರುವ ವ್ಯಕ್ತಿಯಲ್ಲಿ ತೂರಿಕೊಂಡು ಹೋಗುತ್ತೆ, ನಮ್ಮಲ್ಲಿರುವಂತಹ ದೋಷಗಳನ್ನೆಲ್ಲ ತೆಗೆದು ಬಿಡುತ್ತೆ. ವಿಶೇಷವಾಗಿ ಸಾಧನ ಎಂಬ ಯುದ್ಧಕ್ಕೆ ನಮ್ಮನ್ನ ತಯಾರು ಮಾಡಿಬಿಡುತ್ತೆ. ನಮಗೆ ಜಯವನ್ನ ಖಚಿತವಾಗಿ ತಂದುಕೊಡುವಂತಹ ಅಪರೂಪದ ವಾಕ್ಯಗಳ ಸಮುದಾಯವೇ ಗೀತಾ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಅವಾಗ ಅರ್ಜುನ ಹೇಳುತ್ತಾ ಇದ್ದಾನೆ, ಕೃಷ್ಣ ಇವರನ್ನೆಲ್ಲ ನಾನು ಕೊಲ್ಲಬೇಕಾ? ನಾನು ಕೊಲ್ಲಲ್ಲ, ಯದ್ಯಪಿ ಇವರೆಲ್ಲರೂ ಕೂಡ ದುರ್ಯೋಧನ ಪಕ್ಷದಲ್ಲಿ ನಿಂತಿದ್ದಾರೆ. ದುರ್ಯೋಧನ ಪಕ್ಷದಲ್ಲಿ ನಿಂತಿರುವಂತ ದುರ್ಯೋಧನ ಅಂತವ, ಆತ ತಾಯಿ. ಆತ ತಾಯಿ ಅಂದ್ರೆ ವಿಷ ಹಾಕೋದು, ಹಾಗೆ ಎಲ್ಲರನ್ನ ಬೆಂಕಿ ಕೊಟ್ಟು ಸುಡೋದು ಮೊದಲಾದಂತಹ ಕಾರ್ಯಗಳೆಲ್ಲ ಮಾಡಿದವರನ್ನ ಆತ ತಾಯಿ ಅಂತ ಕರೀತಾರೆ. ಇಂಥ ಆತ ತಾಯಿ ಆದವ ಅವನನ್ನು ಬಿಡಬಾರದಂತೆ, ಕಂಡ ಕೂಡಲೇ ಕೊಲ್ಲಬೇಕು ಅಂತ ಶಾಸ್ತ್ರ ಹೇಳುತ್ತಾ ಇದೆ. ಅಂಥ ಅವನನ್ನಾಗಲಿ, ಅವನ ಪಕ್ಷದಲ್ಲಿ ಯಾರಾದರೂ ನಿಂತರೆ ಅವರನ್ನಾಗಲಿ ಚೂರು ದಯ ಇಲ್ಲದೆ ಕೊಲ್ಲಬೇಕು ಎಂಬುದು ಶಾಸ್ತ್ರವಾಕ್ಯ. ಅದೇ ಅರ್ಜುನ ಹೇಳುತ್ತಾ ಇದ್ದಾನೆ, ಪಾಪಮೇವ ಅಶ್ವಯೇದಸ್ಮಾನ್ ಹತ್ವಾ ಏತಾನ್ ಆತತಾಯಿನಃ. ಇವರು ಆತತಾಯಿಗಳೇ, ಇವರನ್ನ ಕೊಂದರೆ ಪಾಪ ಬರಲ್ಲ, ಆದರೆ ನನಗೆ ಪಾಪ ಬರುತ್ತಯ್ಯಾ. ಯಾಕೆ ಅಂದ್ರೆ ಹೇಳುತ್ತಾ ಇದ್ದಾರೆ, ಇವರೆಲ್ಲ ಜ್ಞಾನಿಗಳು, ನನ್ನ ಗುರುತುಲ್ಯರೆಲ್ಲರೂ ಕೂಡ ನನ್ನ ಬಳಗ ನಿಂತಿದ್ದಾರೆ, ಇವರನ್ನ ಅವನಿಗಾಗಿ ಇವರನ್ನೆಲ್ಲ ಸಂಹಾರ ಮಾಡಬೇಕಾಗಿ ಬರ್ತಾ ಇದೆ, ಎಲ್ಲರೂ ಕೂಡ ಸತ್ತು ಹೋಗ್ತಾರೆ, ಹೋದರೆ ಕುಲಗಳೆಲ್ಲ ನಾಶ ಆಗಿ ಬಿಡುತ್ತೆ, ಆದ್ದರಿಂದ ಪಿತೃಗಳು ಲುಪ್ತ ಪಿಂಡೋದಕ ಕ್ರಿಯಾ, ಆ ಪಿತೃಗಳಿಗೆ ವಿಶೇಷವಾದ ಪಿಂಡಾದಿ ಕ್ರಿಯೆಗಳಿಲ್ಲದೆ ಹೋಗುತ್ತೆ, ಆದ್ದರಿಂದ ಇವರನ್ನ ನಾನು ಸಂಹಾರ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವಾಗ ಕೃಷ್ಣ ಉತ್ತರ ಕೊಡಲಿಕ್ಕೆ ಬರ್ತಾ ಇದ್ದಾನೆ, ತುಂಬಾ ಹೇಳುತ್ತಾನೆ. ಏನು ಹೇಳುತ್ತೀಯ ಕೃಷ್ಣ, ಇವರನ್ನ ಕೊಂದರೆ ನನಗೆ ರಾಜ್ಯ ಬರಬಹುದು, ಇವರನ್ನ ಕೊಲ್ಲುವ ಕಾಲಕ್ಕೆ ಸತ್ತರೆ ಸ್ವರ್ಗ ಬರಬಹುದು, ಯಾಕೆ ಕೊಲ್ಲಬೇಕು ಇವರನ್ನ? ರಾಜ್ಯಕ್ಕಾಗಿ ಕೊಲ್ಲಬೇಕು, ನಮ್ಮದೇ ರಾಜ್ಯ, ಈ ರಾಜ್ಯವನ್ನು ಪಡೆಯಬೇಕಾದರೆ ಇವರಿಂದ ಯುದ್ಧ ಮಾಡಿ ಆ ರಾಜ್ಯವನ್ನು ಪಡೆಯಬೇಕು ನಾವು. ಆದರೆ ಏನಾಗ್ತಾ ಇದೆ, ರಾಜ್ಯ ಬರುತ್ತೆ ಇವರೆಲ್ಲರೂ ಹೋಗಿಬಿಡುತ್ತಾರೆ, ಇವರ ರಕ್ತದಿಂದ ತೊಯ್ದ ಅನ್ನವನ್ನು ನಾವು ತಿನ್ನಬೇಕಾಗುತ್ತೆ, ಆದ ಕಾರಣ ನಾವು ಎಂಥ ಪರಿಸ್ಥಿತಿಯಲ್ಲಿ ಇವರನ್ನು ಸಂಹಾರ ಮಾಡುವುದು ಸರಿಯಲ್ಲ. ಅಂದರೆ ಇಲ್ಲಿ ಅರ್ಜುನನ ಮಾತೆಂಥದ್ದು ಅಂದರೆ, ನಾವು ಕೂಡ ಬಹಳ ಸಲ ವಿಷಯ ಗೊತ್ತಿಲ್ಲದೇನೆ, ಸರಿಯಾಗಿ ತಿಳಿದುಕೊಳ್ಳದೇನೆ ಗೊತ್ತಿದ್ದವರಿಗಿಂತ ಹೆಚ್ಚು ಮಾತಾಡುತ್ತಾ ಇರುತ್ತೇವೆ. ಆ ಮಾತುಗಳು ಅರ್ಜುನನ ಬಾಯಿಯಿಂದ ಬರ್ತಾ ಇವೆ, ಪಂಡಿತರಂತೆ ಮಾತಾಡೋದು, ಪಂಡಿತರಲ್ಲ, ತಿಳ್ಕೊಂಡಿಲ್ಲ, ತಿಳ್ಕೊಂಡವರಿಗಿಂತ ಹೆಚ್ಚು ಮಾತಾಡೋದು ಅಂತಿರುತ್ತೆ. ಆ ಥರ ಅರ್ಜುನ ಹೇಳುತ್ತಾ ಇದ್ದಾನೆ, ತನ್ನ ವಾದವನ್ನ ಮಂಡಿಸ್ತಾ ಇದ್ದಾನೆ ಕೃಷ್ಣನ ಮುಂದೆ. ಕೃಷ್ಣ ಇವರನ್ನ ಕೊಲ್ಲೋದು ಸರಿಯಲ್ಲ, ಯಾಕೆ? ನಾವು ರಾಜ್ಯಕ್ಕಾಗಿ ಕೊಂದರೆ ಆ ರಾಜ್ಯ ನಮಗೆ ಬಂದರೆ ರಕ್ತಮಯವಾದ ರಾಜ್ಯ ನಾವು ಉಣಲಾರೆವು, ಇನ್ನ ಇವರನ್ನೆಲ್ಲ ಕೊಂದರೆ ಕುಲಕ್ಷಯ ಆಗುತ್ತೆ, ಆದ್ದರಿಂದ ಕೊಲ್ಲಲ್ಲ. ಇನ್ನ ಕೊನೆಗೆ ಹೇಳುತ್ತಾನೆ, ಇವರ ಮೇಲೆ ಸಿಟ್ಟಿನಿಂದ ನಾವು ಯುದ್ಧ ಮಾಡಬೇಕು, ತುಂಬಾ ಕಾಲ ನಮಗೆ ಕಾಟ ಕೊಟ್ಟರು, ಆದ್ದರಿಂದ ಈ ಕಾಟ ಕೊಟ್ಟಂಥವರಿಗೆ ನಾವು ವಿಶೇಷವಾಗಿರತಕ್ಕಂಥ ದಂಡನೆ ಮಾಡಬೇಕು ಅಂತ ನಾವು ಹೊರಡಬೇಕಾಗುತ್ತೆ. ಆದ್ದರಿಂದ ಅವರು ಕಾಟ ಕೊಟ್ಟರು ಅಡ್ಡಿ ಇಲ್ಲ, ಏನು ಮಾಡಿದ್ರೂ ಅಡ್ಡಿ ಇಲ್ಲ, ನಾವು ತಡಕೊಂಡು ಹೋಗ್ತೇವೆ. ಮತ್ತೆ ಏನು ಮಾಡ್ತೀಯ, ಇವರೆಲ್ಲ ನಿಮ್ಮ ರಾಜ್ಯ ತಗೊಂಡ್ರೆ ನೀನೇನು ಮಾಡ್ತೀಯ? ಅವಾಗ ಹೇಳುತ್ತಾ ಇದ್ದಾನೆ ಅರ್ಜುನ, ಭಿಕ್ಷೆ ಬೇಡತ್ತೇನೆ ನಾನು, ಯದ್ಯಪಿ ಕ್ಷತ್ರಿಯ, ಕ್ಷತ್ರಿಯನಿಗೆ ಭಿಕ್ಷಾ ಬೇಡುವುದು ಧರ್ಮ ಅಲ್ಲ, ಆದರೆ ನಾನು ಭಿಕ್ಷೆ ಬೇಡುವುದೇ ಉಚಿತ, ನಮ್ಮವರನ್ನ ಕೊಂದು ಆ ರಕ್ತದ ಅನ್ನವನ್ನು ತಿನ್ನುವುದಕ್ಕಿಂತ ಭಿಕ್ಷೆ ಬೇಡುವುದೇ ಬಹಳ ಉತ್ತಮವಾದ ಕೆಲಸ ಅಂತ ಅರ್ಜುನ ತನ್ನ ಪ್ರಶ್ನೆಗಳನ್ನೆಲ್ಲ ಮುಂದಿಟ್ಟು ತುಂಬಾ ದುಃಖದಿಂದ ತನ್ನ ಅಸ್ತ್ರವನ್ನ ಸನ್ಯಾಸ ಮಾಡಿ ಅಂದರೆ ಧನುಸ್ಸನ್ನ ಪಕ್ಕಕ್ಕಿಟ್ಟು ಕೃಷ್ಣನ ಮುಂದೆ ಕೂಡತಾ ಇದ್ದಾನೆ. ಶೋಕ ಸಂವಿಗ್ನ ಮಾನಸ, ಅಂದರೆ ಜೀವನು ಕೂಡ ಈ ಸಾಧನಾ ಮಾರ್ಗದಲ್ಲಿ ಭಗವಂತನ ಮುಂದೆ ಹೀಗೆ ಕೂಡುವ ಸ್ಥಿತಿ. ನಮ್ದೆಲ್ಲರದ ಸ್ಥಿತಿ ತಾನೆ. ಏನು ಸಾಧನೆ ಮಾಡಲಿಕ್ಕೆ ಹೋದರೂ ನಮ್ಮವರ ಮೇಲಿನ ಅಭಿಮಾನವೇ ನಮಗೆ ಅಡ್ಡಿಯಾಗಿ ಬರ್ತಾ ಇರುತ್ತೆ. ಹೌದು ತಾನೆ. ಪೂಜೆಯಾಗ ಕೂತಾಯಿತು, ದಿನಾಗ್ಲೂ ಒಂದು ಗಂಟೆ ಕೊಡ್ತಾ ಇದ್ವಿ ಪೂಜೆಕ್ಕೆ ಎಲ್ಲದಕ್ಕೂ. ಏನೋ ವಿಶೇಷವಾಗಿ ಅಧಿಕ ಮಾಸ, ಅಧಿಕ ಮಾಸದಿಂದ ಶುರು ಮಾಡೋಣ ಅಂತಂದುಕೊಂಡು, ಏನು ಒಂದು 1000 ಜಪವೋ 2000 ಜಪವೋ ಮಾಡೋಣ ಅಂತ, ಅದಕ್ಕೊಂದು ಗಂಟೆ ಜಾಸ್ತಿ ಆಗುತ್ತೆ. ಯಾರೋ ಹೇಳಿದರು, ನಾನು ಮಾಡಬೇಕಂದುಕೊಂಡೆ, ಆದರೆ ನಮ್ಮವರಿಗೆ ತೊಂದರೆ ಆಗುತ್ತೆ. ನಮ್ಮವರೆಲ್ಲ ಹೇಳುತ್ತಾರೆ, ಸಾಕ್ರಿ ಎಷ್ಟೊತ್ತು ಮಾಡ್ತೀರಾ, ಎಲ್ಲದಕ್ಕೂ ತೊಂದರೆ ಆಗುತ್ತೆ, ಬೇಗ ಬನ್ನಿ ಅಂತ ಹೇಳುತ್ತಾರೆ. ಅದಕ್ಕೂ ನೋಡಿ ಹೇಳುತ್ತಾರೆ, ನಾನು ಏನಾದರೂ ಸಾಧನೆ ಮಾಡಬಹುದು, ನಮ್ಮವರಿಗೆ ತೊಂದರೆ ಕೊಟ್ಟು ಸಾಧನೆ ಮಾಡೋ ಸರಿಯಾ, ಆದ್ದರಿಂದ ನಮ್ಮವರಿಗೆ ನಾನು ತೊಂದರೆ ಕೊಡಲ್ಲ. ಅದಕ್ಕೆ ನಾನೇನು ಮಾಡುತ್ತೇನೆ, ಅದಕ್ಕೆ ಅಧಿಕ ಮಾಸದಿಂದ ನಮ್ಮವರ ಪ್ರೀತ್ಯರ್ಥ ಏನು ಮಾಡುತ್ತೇನೆ, ಒಂದು ಗಂಟೆ ಮಾಡುವ ಸಾಧನೆ ಮುಕ್ಕಾಲಕ್ಕೆ ಇಳಿಸ್ತೇನೆ. 2 ಗಂಟೆ ಮಾಡಲ್ಲ, ಮುಕ್ಕಾಲಕ್ಕಾಗುತ್ತೆ, ಯಾಕೆ ಅಧಿಕ ಮಾಸ ವಿಶೇಷವಾಗಿ ಮಾಡೋಣ ಅಂತ. ಅದಕ್ಕೆ ನಮ್ಮದೇ ಆದ ಬಂಧನಗಳು ನಮ್ಮ ಸಾಧನೆಯಿಂದ ನಮ್ಮನ್ನ ಚ್ಯುತಿ ಮಾಡುವಾಗ ಈ ವ್ಯಾಮೋಹ ಎಂಬುದು ನಮ್ಮಲ್ಲೇ ಇರುತ್ತೆ. ಪಾಪ ನಮ್ಮ ಸುತ್ತಿದ್ದವರು ಅವರೇನು ನಮ್ಮಲ್ಲಿ ಅಪ್ಲಿಕೇಶನ್ ಹಾಕೊಂಡಿರಲ್ಲ, ನಮ್ಮ ಮೇಲೆ ವ್ಯಾಮೋಹ ಬೆಳೆಸಿಕೊಳ್ಳಿ ಅಂತ ಯಾರಾದ್ರೂ ಹಾಕಿರ್ತಾರ? ಇಲ್ಲಲ್ಲ, ನಾವೇ ಬೆಳೆಸಿಕೊಂಡಿರ್ತೇವೆ. ನಾವು ಬೆಳೆಸಿಕೊಂಡ ವ್ಯಾಮೋಹವೇ ನಮ್ಮ ಸಾಧನೆಗೆ ಆತಂಕವಾಗಿ ಕೂತಿರುವಾಗ ಆ ವ್ಯಾಮೋಹವನ್ನ ಕಳಕೊಳ್ಳಿಕ್ಕೆ ಕೃಷ್ಣ ಕೊಡುವ ಅದ್ಭುತವಾದ ಉಪದೇಶವೇ ಗೀತಾ. ಕೃಷ್ಣ ಶುರು ಮಾಡುತ್ತಾ ಇದ್ದಾನೆ, ಹೇಳುತ್ತಾರೆ, ಕುತಸ್ತ್ವ ಕಶ್ಮರವಿದಂ ವಿಷಮೇ ಸಮುಪಸ್ಥಿತಂ. ಹೇ ಅರ್ಜುನ, ನೀನು ವಿಷಮ ಸ್ಥಿತಿಯಲ್ಲಿದ್ದೀಯ, ಸಮಸ್ಥಿತಿಯಲ್ಲಿಲ್ಲ. ಅಂದರೆ ಯಾವುದು ಮಾಡಬೇಕೋ ಯಾವುದು ಬಿಡಬೇಕೆಂಬ ಎಚ್ಚರ ಕಳಕೊಂಡಿದ್ದೀಯ. ಆದ್ದರಿಂದ ಅನಾರ್ಯ ದುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ, ಇದು ನಿನಗೆ ಎಲ್ಲಾ ರೀತಿಯಲ್ಲೂ ಕೂಡ ಅಪಕೀರ್ತಿಯನ್ನ ತರುತ್ತೆ. ಜ್ಞಾನಿಗಳ್ಯಾರು ನಿನ್ನ ಮಾರ್ಗವನ್ನ ಸರಿ ಅಂತ ಹೇಳಲ್ಲ ಅಯ್ಯ. ಆದ್ದರಿಂದ ನೀನು ಈ ರೀತಿಯಾಗಿರತಕ್ಕಂತಹ ದುಃಖವನ್ನ ಪಡೆಯಬೇಡ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಕ್ತ್ವಾ ಉತ್ತಿಷ್ಠ ಪರಂತಪ. ಹೇ ಅರ್ಜುನ, ನೀನು ನಿನ್ನ ಹೃದಯ ದೌರ್ಬಲ್ಯವನ್ನ ಬಿಟ್ಟು ಬೇಗ ಎದ್ದು ಯುದ್ಧ ಮಾಡು ಅಂತ ಹೇಳುತ್ತಾ ಇದ್ದಾನೆ. ಅಂಥ ಕಾಲಕ್ಕೆ ಅರ್ಜುನ ಕೇಳುತ್ತಾನೆ, ಕೃಷ್ಣ ಗುರುಗಳನ್ನ ಮಹಾನುಭಾವರನ್ನ ಎಲ್ಲರನ್ನ ಕೊಂದು ನಾನು ಹೇಗಯ್ಯ ವಿಶೇಷವಾಗಿರತಕ್ಕಂಥ ರಾಜ್ಯವನ್ನು ಅನುಭವಿಸೋದು, ನನಗೆ ಯಾವುದು ಬೇಡ. ಅವಾಗ ಹೃಷಿಕೇಶ ತಮುವಾಚ ಪ್ರಹಸನ್ನಿವ ಭಾರತ. ಈ ಶಬ್ದಗಳು ನೋಡಬೇಕು. ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸೋದು ಅರ್ಜುನ ದುಃಖಪಟ್ಟ, ಕೃಷ್ಣನ ಮುಂದೆ ಪ್ರಶ್ನೆಗಳನ್ನಿಟ್ಟ, ಕೃಷ್ಣ ಉತ್ತರ ಕೊಟ್ಟ ಅಂತ. ಅದು ಎಲಿಮೆಂಟರಿ ಲೆವೆಲು. ಗೀತಾ ಎಷ್ಟು ಕಾಲ ಕೇಳ್ತೀರಾ ಅಂದ್ರು. ಅರಣ್ಯಕಾಚಾರ ಅಂತಾರೆ ಅವರು, ಗೀತಾ ಸಾರೋದ್ಧಾರ ಎಂಬುದನ್ನು ಬರೀತಾರೆ. ಭಾಗವತ ಸಾರೋದ್ಧಾರದಂತೆ ಗೀತಾ ಸಾರೋದ್ಧಾರವನ್ನು ಬರೀತಾರೆ. ಅದರಲ್ಲಿ ಹೇಳುತ್ತಾರೆ, ಅರ್ಜುನ ದುಃಖಪಟ್ಟ, ಕೃಷ್ಣ ಹೇಳಿದ ಎಂಬುದು ಗೀತಾ. ಒಳಗೆ ಇಳಿದು ನೋಡಯ್ಯ, ಏನದು ಅಂದರೆ ಅರ್ಜುನನ ಕರ್ಮಾನುಸಾರ ಅರ್ಜುನನ ಒಳಗಿರುವ ಕೃಷ್ಣ. ಇಲ್ಲಿ ಎರಡು ರೂಪದ ಕೃಷ್ಣನನ್ನು ನೋಡಬೇಕು, ಒಂದು ಅರ್ಜುನನ ಒಳಗಿರುವ ಕೃಷ್ಣ, ಒಂದು ಅರ್ಜುನನ ಹೊರಗಿರುವ ಕೃಷ್ಣ. ಅರ್ಜುನನ ಒಳಗಿರುವ ಕೃಷ್ಣ ಅರ್ಜುನನಿಗೆ ಎಲ್ಲರ ಮೇಲೆ ವ್ಯಾಮೋಹವನ್ನ ಕೊಟ್ಟ, ದುಃಖವನ್ನ ಕೊಟ್ಟ, ಅಸ್ತ್ರ ಸನ್ಯಾಸ ಮಾಡುವಂತೆ ಮಾಡಿದ್ದು ಇವನೇ. ಯಾರು? ಅರ್ಜುನನ ಒಳಗಿರುವ ಕೃಷ್ಣ. ಅದನ್ನ ತೆಗೆದು ಹಾಕುವವ ಯಾರು ಅಂದ್ರೆ ಅರ್ಜುನನಿಂದ ಹೊರಗೆ ನಿಂತ ಕೃಷ್ಣ. ಈ ಎರಡೂ ರೂಪಗಳ ವ್ಯಾಪಾರವೇ ಗೀತಾ ಅಂದ್ರು. ಈ ದೃಷ್ಟಿ ನಮಗೆ ಬೆಳೆಯಲ್ಲ, ಯಾಕೆಂದ್ರೆ ಅರ್ಜುನ ಸ್ವತಂತ್ರವಾಗಿ ದುಃಖ ಪಡಲಿಕ್ಕಾಗಲಿ, ಅಜ್ಞಾನದಿಂದ ಕುಸಿದು ಹೋಗ್ಲಿಕ್ಕಾಗಲಿ, ಅಥವಾ ಸ್ವತಂತ್ರವಾಗಿ ಜ್ಞಾನ ಪಡ್ಕೊಂಡು ಏಳ್ಲಿಕ್ಕಾಗಲಿ ಅವನಲ್ಲಿ ಸ್ವಾತಂತ್ರ್ಯವೇ ಇಲ್ಲ ಅಂತ ಅರ್ಜುನನ ಒಳಗೆ ಅರ್ಜುನನ ಕರ್ಮಾನುಸಾರ ಅರ್ಜುನನ ಯೋಗ್ಯತಾನುಸಾರ ಆಯಾ ಕಾಲಕ್ಕೆ ತಕ್ಕಂತೆ ಕಾಲ ಅದೃಷ್ಟ ಕರ್ಮ ಜೀವನ ಯೋಗ್ಯತ ಇವೆಲ್ಲ ಇಟ್ಟುಕೊಂಡು ದೇವ ಜೀವನದಲ್ಲಿ ಬರುವಂತಹ ಪ್ರಶ್ನೆಗಳ ಗುಂಪನ್ನ ಹೊರಗೆ ಹಾಕಿಸಿ ಅದಕ್ಕೆ ತಕ್ಕಂತ ಉತ್ತರ ತಾನು ಹೊರಗಿಂದ ಕೊಡ್ತಾ ಇದ್ದಾನೆ. ಇಲ್ಲಿ ಹೇಳುತ್ತಾರೆ ಎಂಥ ಸುಂದರವಾದ ಪ್ರಸಂಗ ನೋಡಿ, ಇಡೀ ಯುದ್ಧವನ್ನ ಮಾಡಿದ್ದು ಆ ಶತ್ರು ಸಂಹಾರ ಮಾಡಿದ್ದು ಇಬ್ಬರು, ಯಾರು? ಭೀಮಾರ್ಜುನರೇ ಸಂಹಾರ ಮಾಡಿದ್ದು. ಅದರಲ್ಲಿ ಭೀಮಸೇನ ಸಂಹಾರ ಮಾಡಿದಷ್ಟು ಯಾರೂ ಮಾಡಲಿಲ್ಲ. ಮತ್ತೆ ಅರ್ಜುನನಿಗಿಂತ ಸಂಶಯ ಬಂತು, ನಾನು ಯಾಕೆ ನಮ್ಮವರನ್ನ ಕೊಲ್ಲಲಿ ಅಂತ ಬೇಡ ಅಂದುಕೊಂಡ. ಭೀಮಸೇನನಿಗೆ ಯಾಕೆ ಬರಲಿಲ್ಲ? ಭೀಮಸೇನ ಎಂದು ಕೃಷ್ಣನ ಹತ್ರ ಬರಲಿಲ್ಲ, ಕೃಷ್ಣ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿಲ್ಲ. ಯುದ್ಧ ಚೆನ್ನಾಗಿ ಮಾಡಿದ ಭೀಮ. ಅರ್ಜುನನಿಗೆ ಮಾತ್ರ ಯಾಕಿದು ಬಂತು ಅಂದ್ರೆ, ಹೇಳುತ್ತಾರೆ ಜೀವರಲ್ಲೇ ವ್ಯತ್ಯಾಸ. ಸಂಶಯವಿಲ್ಲದ ಜೀವಕೋಟಿ, ಸಂಶಯಗ್ರಸ್ತ ಜೀವಕೋಟಿ ಅಂತ ಎರಡು ಇದೆ. ಎರಡನ್ನೂ ಮುಂದಿಟ್ಟುಕೊಂಡ ಭಗವಂತ ನೋಡಿ. ಜೀವ ಕೇಳುತ್ತಾನೆ ಭಗವಂತನನ್ನ, ನಾವು ದೇವರನ್ನ ಕೇಳೋದಿದೆ. ತುಂಬಾ ಜನದ ಪ್ರಶ್ನೆ ಕೂತಿರುತ್ತೆ, ಈ ಜನ್ಮದಲ್ಲಿ ಕಷ್ಟಪಡ್ತಾ ಇದ್ದೇವೆ, ಪಾಪಗಳು ಮಾಡುತ್ತಾ ಇದ್ದೇವೆ, ಪುಣ್ಯಗಳನ್ನು ಮಾಡುತ್ತಾ ಇದ್ದೇವೆ, ಅದಕ್ಕೆ ಬುಡ ಯಾವುದಯ್ಯ? ಹಿಂದಿನ ಜನ್ಮ, ಹಿಂದಿನ ಜನ್ಮದ ಕರ್ಮ, ಬುದ್ಧಿ ಕರ್ಮ ಅನುಸಾರಿಣಿ. ಅವಾಗ ಎಲ್ಲರೂ ಕೇಳೋದೇನು, ಆ ಕರ್ಮ ಆದರೂ ಮಾಡಿಸಿದ್ಯಾರು? ದೇವರೇ ತಾನೆ. ದೇವರು ಮಾಡಿಸಿದ್ದಕ್ಕೆ ಪಾಪ ಆಯ್ತಲ್ವಾ, ಹಾಗಾದರೆ ಪಾಪ ಮಾಡಿಸಿದ ದೇವರಿಗೆ ಅದು ಕಟ್ಟೋಣ, ನಮಗೆ ಹಾಕದು. ದೇವರಿಗೆ ಎಲ್ಲ, ನಮಗೇನು ಬೇಡ, ಫ್ರೆಶ್ ಆಗಿದ್ದು ಬಿಡೋಣ. ಅದು ದೇವರನ್ನು ಕೇಳುತ್ತಾರೆ, ದೇವರಿಗೆ ಪಾರ್ಶಿಯಾಲಿಟಿ ಯಾಕೆ? ಕೆಲವರಿಂದ ಪುಣ್ಯ, ಕೆಲವರಿಂದ ಪಾಪ, ಹೀಗ್ಯಾಕೆ ಮಾಡಿಸ್ತಾನೆ ಅಂತ ಹೇಳಿದಾಗ ದೇವ ನಮ್ಮ ಮುಂದೆ ಇಟ್ಟ ಉತ್ತರವೇ ಇಬ್ಬರು ಭೀಮಾರ್ಜುನರು. ದೇವ ಹೇಳುತ್ತಾ ಇದ್ದಾನೆ, ನಾನು ಹೊರಗೆ ಕೃಷ್ಣನಾಗಿ ನಿಂತಿದ್ದೇನೆ, ಭೀಮನೊಳಗೂ ನಾನಿದ್ದೇನೆ, ಅರ್ಜುನನೊಳಗೂ ನಾನಿದ್ದೇನೆ. ಅರ್ಜುನನೊಳಗೆ ನಿಂತ ನಾನು ಅರ್ಜುನನಿಗೆ ಸಂಶಯ ಹುಟ್ಟು ಹಾಕಿದೆ, ಭೀಮನೊಳಗಿದ್ದ ನಾನು ಭೀಮನಿಗೆ ಸಂಶಯ ಕೊಡಲಿಲ್ಲ. ಯಾಕೆ ಅಂತ ಕೇಳಿದರೆ ಅವರವರ ಯೋಗ್ಯತಾನುಸಾರವಾಗಿ. ಅರ್ಜುನ ಅವನು ಜೀವನೇ, ಭೀಮ ಜೀವನೇ, ಇಬ್ಬರನ್ನು ನೋಡಿದಾಗ ಈ ಕರ್ಮ ಬಂಧನಕ್ಕೆ ಒಳಗಾದ ಜೀವರ ಗುಂಪು ಅಂತ ಒಂದು, ಕರ್ಮ ಬಂಧಕ್ಕೆ ಒಳಗಾಗದೇ ಇರುವಂಥ ಅಂದರೆ ಅದರಿಂದ ಲಿಂಗ ದೇಹ ಅದರ ಪ್ರಭಾವದಿಂದ ಮುಕ್ತರಾಗಿರತಕ್ಕಂಥವರು, ಲಿಂಗ ದೇಹ ಸುಟ್ಟ ಬಟ್ಟೆಯಂತೆ ಯಾರಿಗಿರುತ್ತೋ ಅಂಥ ರುಜುಗಣಸ್ಥರೂ ಇದ್ದಾರೆ. ಯಾರು? ಭೀಮಾದಿಗಳು. ಅದಕ್ಕೆ ಹೇಳುತ್ತಾರೆ ಯಾರಲ್ಲಿ ದೋಷ ಇಲ್ಲ ಆ ದೋಷ ನಾನು ತೋರಲ್ಲ, ಇಲ್ಲದ ದೋಷ ತೋರಿದರೆ ನಾನು ತೋರಿದಂತಾಗುತ್ತೆ. ಭೀಮನಲ್ಲಿ ದೋಷ ಇಲ್ಲ ಅದಕ್ಕೆ ತೋರಲಿಲ್ಲ, ಅರ್ಜುನನಲ್ಲಿ ದೋಷ ಇತ್ತು ತೋರಿದೆ. ಆದ್ದರಿಂದ ನಂದಲ್ಲ, ನಿಮ್ಮದೇ ದೋಷ ಕೂತಿದ್ರೆ ಹೊರಗೆ ಹಾಕ್ತಾ ಇದ್ದೇನೆ. ದೇವ ಕೊಟ್ಟ ಸುಂದರವಾದ ಉತ್ತರ ಅದು. ಹಾಗೆ ಅರ್ಜುನನೊಳಗೆ ನಿಂತ ಭಗವಂತ ಅರ್ಜುನನ ಏನೇನು ಸಂಶಯಗಳು ಕೊಟ್ಟ ಭೀಮನಿಗೆ ಕೊಳ್ಳಿಲ್ಲ ನೋಡಿ. ಯಾಕೆ? ಭೀಮನ ಎಚ್ಚರವೇ ಎಚ್ಚರ. ಅರ್ಜುನ ತುಂಬಾ ಕೇಳಿದ, ನನಗೆ ರಾಜ್ಯ ಬೇಡ, ರಾಜ್ಯಕ್ಕಾಗಿ ಯುದ್ಧ ಮಾಡಲ್ಲ, ಸ್ವರ್ಗ ಬೇಡ, ಸ್ವರ್ಗಕ್ಕಾಗಿ ಯುದ್ಧ ಮಾಡಲ್ಲ, ಇವರನ್ನ ಕೊಲ್ಲಲ್ಲ. ಯಾಕೆ ಅಂದರೆ ಯಾಕೆ ಕೊಲ್ಲಬೇಕು ಇವರನ್ನ? ರಾಜ್ಯಕ್ಕಾಗಿ ಕೊಂದು ರಾಜ್ಯ ತಗೊಳ್ಳಬೇಕು ಅಥವಾ ನಮಗೆ ತೊಂದರೆ ಕೊಟ್ಟವರು ಅಂತ ಕೊಲ್ಲಬೇಕು ಅವರನ್ನ. ಯಾವ ರೀತಿಯಲ್ಲಿ ನಾನು ಕೊಲ್ಲಲ್ಲ ಅಂದಾಗ ಕೃಷ್ಣ ಉತ್ತರ ಕೊಟ್ಟದ್ದೇನಯ್ಯ ಅಂದರೆ, ಅರ್ಜುನ ನೀನು ತುಂಬಾ ತಪ್ಪು ತಿಳಿದಿದ್ದೀಯ. ಯಾಕೆ ತಪ್ಪು ಅಂದ್ರೆ ಹೇಳ್ತಾನೆ, ನಿನ್ನನ್ನ ರಾಜ್ಯಕ್ಕಾಗಿ ಅವರನ್ನ ಕೊಲ್ಲು ಅಂತ ಹೇಳಿಲ್ಲ. ಮತ್ತೆ ಸ್ವರ್ಗಕ್ಕಾಗಿಯೂ ಅವರನ್ನ ಕೊಲ್ಲಬೇಕು ಅಂತ ಹೇಳಲಿಲ್ಲ. ಮತ್ತೇನು, ನಿನಗೆ ಕಾಟ ಕೊಟ್ಟರು ಅದಕ್ಕೆ ಕೊಲ್ಲಬೇಕು ಅಂತ ನಾನು ಹೇಳಲಿಲ್ಲ. ಮತ್ತ್ಯಾಕೆ ಕೊಲ್ಲಬೇಕು ಕೃಷ್ಣ ಇವರನ್ನ? ಅಂದರೆ ಇವರು ಹರಿದ್ವೇಷಿಗಳು. ಕ್ಷತ್ರಿಯನಾದವನಿಗೆ ಹರಿದ್ವೇಷಿಗಳನ್ನ ಸಂಹಾರ ಮಾಡೋದು ಕರ್ತವ್ಯ. ಆದ್ದರಿಂದ ನಿನ್ನ ಕೊಲ್ಲು ಅಂತ ಹೇಳಿದೆ ಅಷ್ಟೇ ಹೊರತು, ರಾಜ್ಯಕ್ಕಾಗಿ ಕೊಲ್ಲು ಅಂತ ಹೇಳಿದ್ರೆ ತಾನೆ ನೀನು ಆ ಥರ ಯುದ್ಧ ಮಾಡಬೇಕು ಅಂದ. ಹಾಗಾದರೆ ಅರ್ಜುನನಿಗೆ ಜ್ಞಾನ ಕೃಷ್ಣ ಕೊಟ್ಟರೆ ಬಂತು, ಭೀಮಸೇನನಿಗೆ ಸಹಜವಾಗಿಯೇ ಬಂದಿತ್ತು, ಸಂಶಯವೇ ಇದ್ದಿಲ್ಲ. ಕಿಡಿಕಾರತಾ ಇದ್ದ ಭೀಮಸೇನ. ಕೊನೆಗೆ ದುರ್ಯೋಧನ ತನ್ನ ಕಾಲ ತೊಡೆಯನ್ನು ಮುರಿದುಕೊಂಡು ಬಿದ್ದಿದ್ದಾನೆ. ಯುದ್ಧ ಸಮಾಪ್ತಿಯಾಗಿದೆ, ಅಲ್ಲಿಗೆ ಅವನಿಗೆ ಮರಣ ಬರ್ತಾ ಇದೆ. ಅಂಥ ಕಾಲಕ್ಕೆ ಎದುರಿ ಶತ್ರು ಪಕ್ಷದ ರಾಜ ಯುದ್ಧದಲ್ಲಿ ಬಿದ್ದು ಹೋದರೆ ಅವನನ್ನು ಪುನಃ ತಿರುಗಿ ಮುಟ್ಟಬಾರದು, ಇದು ಕ್ಷತ್ರಿಯರ ಧರ್ಮ. ಆದರೆ ಭೀಮಸೇನ ಅವನನ್ನ ನೋಡಿ ಯುದ್ಧ ಮಾಡುವ ಕಾಲಕ್ಕೆ ಕಾಲಿಗೆ ಚಪ್ಪಲಿ ಹಾಕಬಾರದು, ಗದಾ ಯುದ್ಧದ ಧರ್ಮ, ಕಾಲಿಗೆ ಚಪ್ಪಲಿ ಹಾಕಬಾರದು. ಚಪ್ಪಲಿ ಹಾಕದೇನೆ ಆ ಯುದ್ಧ ಮುಗಿಸಿ ಬಿದ್ದ ಮೇಲೆ ಪಾದರಕ್ಷೆಯನ್ನ ಹಾಕೊಂಡು ದುರ್ಯೋಧನನ ತಲೆಯನ್ನ ಕಾಲಿಂದ ಹೊಡೆಯುತ್ತಾನೆ ಭೀಮಸೇನ. ಯದ್ಯಪಿ ಆ ಸ್ಥಿತಿಯಲ್ಲಿ ದುರ್ಯೋಧನನ ಕಡೆಯವರು ಯಾರೂ ಇಲ್ಲ, ಸುತ್ತು ಕೂತದ್ದೆಲ್ಲ ಪಾಂಡವರ ಪಕ್ಷದವರೇ. ಎಲ್ಲರೂ ಹೇಳಿದ್ರು ಭೀಮಾನಿ ಮಾಡಿದ ತಪ್ಪು. ನೋಡಿ, ತಮ್ಮವರೇ ಭೀಮಸೇನನಿಗೆ ಹೇಳಿದ ಮಾತು. ಎದುರಿ ವ್ಯಕ್ತಿ ರಾಜ ಯುದ್ಧದಲ್ಲಿ ಸತ್ತಂತೆ ಬಿದ್ದಿದ್ದಾನೆ, ಅವನನ್ನ ಪುನಃ ಕಾಲಿಂದ ಹೊಡೆಯೋದು ಧರ್ಮ ಅಲ್ಲ ಎಲ್ಲರೂ ಹೇಳಿದ್ರು. ಕೊನೆಗೆ ಧರ್ಮರಾಜ ಹೇಳುತ್ತಾನೆ, ಭೀಮಸೇನನ ಮೇಲೆ ಧರ್ಮರಾಜನ ಕಲ್ಪನೆ ಹೇಗಿದೆ? ಧರ್ಮರಾಜ ಹೇಳುತ್ತಾನೆ, ಈ ದುರ್ಯೋಧನ ತುಂಬಾ ಕಾಟ ಕೊಟ್ಟ, ದ್ರೌಪದಿಗೆ ತೊಂದರೆ ಕೊಟ್ಟ, ಅದಕ್ಕೆ ಅದೆಲ್ಲ ಹೊಟ್ಟೆಯಲ್ಲಿ ಕೂತಿದೆ ಭೀಮಸೇನನಿಗೆ, ಆ ಸಿಟ್ಟನ್ನ ಸೇಡನ್ನ ತೀರಿಸಿಕೊಂಡದ್ದು ಹೀಗೆ. ಇದು ಧರ್ಮರಾಜ ಹೇಳಿದ ಉತ್ತರ. ಪಾಪ ಭೀಮ ಎಷ್ಟು ಕಾಲ ನೊಂದಿದ್ದಾನೆ, ತಡೆಯಲಾರದೆ ಹೊಡೆದ, ಎಲ್ಲರ ತಲೆಯಲ್ಲೂ ಹಾಗೆ ಕೂತಿತ್ತು. ಕೊನೆಗೆ ಭೀಮಸೇನ ದೇವರಿಗೆ ಅತ್ಯಂತ ಪ್ರಿಯ ವ್ಯಕ್ತಿ ಯಾರು? ಕೃಷ್ಣ ಆದ ಮೇಲೆ ಅಂದರೆ ಅರ್ಜುನ. ಅರ್ಜುನ ಅಂದರೆ ಭೀಮಸೇನ ದೇವರಿಗೆ ಅಷ್ಟೂ ಇಷ್ಟ, ಅರ್ಜುನನಿಗೂ ಭೀಮಸೇನ ಅಂದರೆ ಪ್ರಾಣ. ಅಂಥ ಅರ್ಜುನನು ಕೂಡ ಏನು ಮಾತಾಡಲಿಲ್ಲಂತೆ. ಇಷ್ಟು ಜನ ಮಾತಾಡುವಾಗ ಭೀಮ ತಪ್ಪು ಮಾಡಿದ್ದೀಯಾ ಅಂದಾಗ, ಇಲ್ಲ ಭೀಮ ತಪ್ಪು ಮಾಡಲಿಲ್ಲ ಅಂತ ಹೇಳಲಿಲ್ಲ, ಮಾಡಿದ್ಯೂ ಅಂತ ಹೇಳಲಿಲ್ಲ, ಸುಮ್ಮನೆ ಇದ್ದು ಬಿಟ್ಟ ಅಂತ ಹೇಳುತ್ತಾರೆ. ಇಂಥ ಸ್ಥಿತಿಯಲ್ಲಿ ಭೀಮಸೇನ ದೇವರ ಮನಸ್ಸಿನಲ್ಲಿ ಏನಿದೆ ಎಂಬ ರಹಸ್ಯ ಹೊರಗೆ ಹಾಕಿದ್ದೇ ಕೃಷ್ಣ. ಯಾಕೆ ಭೀಮಸೇನ ಹೊಡೆದದ್ದು ಅಂದರೆ ನೋಡಿ, ಆ ದುರ್ಯೋಧನ ಜೊತೆಗೆ ಯುದ್ಧ ಮಾಡುವಾಗ ಆ ಗದಾ ಯುದ್ಧದಲ್ಲಿ ಪೆಟ್ಟು ಹಾಕಿ ಹಾಕಿ ಅವನನ್ನ ನಜ್ಜುಗುಜ್ಜು ಮಾಡಿದಾಗ ಕೂಡ ಸಿಟ್ಟಿನಿಂದ ಹೊಡೆದಾಗಲೂ ಆ ಸಿಟ್ಟಿನಲ್ಲಿ ಡೆಲಿಕೇಟ್ ಬೈಫರಕೇಶನ್ ಹೇಗಿದೆ ಅಂದರೆ, ಇವ ನಮಗೆ ಕಾಟ ಕೊಟ್ಟ ಎಂಬ ಸಿಟ್ಟಿನಿಂದ ಹೊಡೆಯಲಿಲ್ಲ, ಇವ ದ್ರೌಪದಿಯ ಸೀರೆಯನ್ನ ಸೆಳೆಸಿದ, ಶಿರಸ್ಸಿನ ಕೂದಲನ್ನ ಸೆಳೆಸಿದ, ಅವಮಾನ ಮಾಡಿಸಿದ ಎಂಬ ಆ ದೃಷ್ಟಿಯಿಂದ ಹೊಡೆಯಲಿಲ್ಲ, ಕೇವಲ ಕೃಷ್ಣ ದ್ವೇಷಿ ಅಂತಲೇ ಹೊಡೆದರು. ಅದೆಂಥ ಭಾಗವತ ಧರ್ಮ, ಸೂಕ್ಷ್ಮವಾದ್ದು. ಇಡೀ ಶತ್ರುಪಕ್ಷವನ್ನು ಸಂಹಾರ ಮಾಡುವ ಕಾಲಕ್ಕೆ ಭೀಮಸೇನ ದೇವರ ಅಂತರಾಳದಲ್ಲಿ ಬಂದಿರತಕ್ಕಂತಹ ಚಿಂತನ ವೈಭವ ಅಂತ ಹೇಳುತ್ತಾರೆ. ಏನದು, ಎಲ್ಲರನ್ನ ಹೊಡೆಯುತ್ತಾ ಇದ್ದಾರೆ. ಆ ಹೊಡೆದ ರೀತಿ ಹೇಗಿದೆ, ಶ್ರೀಪಾದರಾಜರು ವರ್ಣನೆ ಮಾಡುತ್ತಾರೆ ಮಧ್ವನಾಮದಲ್ಲಿ. ಮುಂದೆ ನಮ್ಮ ಸ್ವಾಮಿಗಳು ಹೇಳಲಿಕ್ಕಿದ್ದಾರೆ ಅಧಿಕ ಮಾಸದಲ್ಲಿ, ಇಲ್ಲಿ ಮಧ್ವನಾಮ ಹೇಳಲಿಕ್ಕಿದ್ದಾರೆ. ಹರಿಗಳನು ಹರಿಗಳಿಂ, ಕರಿಗಳನು ಕರಿಗಳಿಂ, ಅರದ ವೀರನಿಗೆ ಸುರನರರು ಸರಿಯೇ ಅಂತ ಕೇಳುತ್ತಾರೆ. ಅವರು ಆನೆಗಳನ್ನ ಬಡಿಬೇಕಾದ್ರೆ ಒಂದೊಂದು ಆನೆಯನ್ನ ಈ ಗದೆಯಿಂದ ಬಡಿದು ಟೈಮ್ ವೇಸ್ಟ್ ಯಾಕೆ ಮಾಡಬೇಕು ಅಂತ ಆನೆಯನ್ನ ಎತ್ತಿ ಆನೆಗಳನ್ನ ಹೊಡೆದರು. ಆ ರೀತಿಯಲ್ಲಿ ಸಂಹಾರ ಮಾಡುವ ಕಾಲಕ್ಕೆ ಎಲ್ಲರಂದುಕೊಂಡ್ರು ಈ ತರ ಯಾರೂ ಮಾಡಲಿಕ್ಕಾಗಲ್ಲ, ಭೀಮಸೇನ ದೇವರನ್ನ ಕೇಳಿದರೆ ಅವರ ಒಳಗೆ ಚಿಂತನಾ ಪುಡಿದದ್ದು ಬರ್ತಾ ಇದೆ. ಸ್ವಾಮಿ, ನಾನು ಅಶ್ವತಂತ್ರ, ನೀನೇ ಸಂಹಾರ ಮಾಡಿಸ್ತಾ ಇದ್ದೀಯಾ ಎಂಬ ಎಚ್ಚರ ಇಡೀ ಯುದ್ಧದಲ್ಲಿ ಪೂರ್ಣ ಜೀವನದಲ್ಲಿ ಒಂದು ಕ್ಷಣವೂ ಕೂಡ ಶ್ರೀಹರಿ ಇಲ್ಲದೆ ನಾನೇನಾದರೂ ಮಾಡಬಲ್ಲೆ ಅಂತ ಬಂದಿದ್ರೆ ಅದು ಭೀಮ ಅಲ್ಲ. ಅಂಥ ರೀತಿಯಲ್ಲಿ ಹರಿಯ ಸ್ವಾತಂತ್ರ್ಯ, ಜೀವನ ಅಸ್ವಾತಂತ್ರ್ಯ, ರಕ್ತದಲ್ಲಿ ಕಣ ಕಣದಲ್ಲಿ ಅಸ್ಥಿಗಳಲ್ಲಿ ಇಳಿದಿರತಕ್ಕಂಥ ಅದ್ಭುತ ವ್ಯಕ್ತಿಯೇ ಭೀಮಸೇನ. ಅದಕ್ಕೆ ಆ ಭೀಮಸೇನಲ್ಲಿ ನಿಂತ ಆ ಕೃಷ್ಣ ಇದ್ದಾನಲ್ಲ, ಭೀಮಸೇನ ದೇವರಿಗೆ ಅಪರೂಪವಾಗಿರತಕ್ಕಂಥ ತತ್ವಜ್ಞಾನ ಕ್ಷಣ ಕ್ಷಣಕ್ಕೂ ಕೊಟ್ಟಂಥ ಕೃಷ್ಣನೇ ಅರ್ಜುನನಲ್ಲಿ ನಿಂತು ಸಂಶಯ ಹುಟ್ಟು ಹಾಕಿದ, ಸಂಶಯಕ್ಕೆ ಉತ್ತರ ಕೊಟ್ಟ. ಸಂಶಯಕ್ಕೆ ಉತ್ತರ ಕೊಟ್ಟ ಮೇಲೆ ಅರ್ಜುನನೊಳಗೆ ನಿಂತ ಯುದ್ಧ ಮಾಡಿಸಿದ, ಅರ್ಜುನನಿಂದಲೂ ಕೂಡ ಯುದ್ಧ ಮಾಡಿಸಿದ. ಹೇಗೆ ಕೃಷ್ಣನೇ ಮಾಡಿಸ್ತಾ ಇದ್ದಾನೆ, ಇದು ಕೃಷ್ಣನ ಪೂಜಾ ಅಂತ ಹೇಳುವ ರೀತಿಯಲ್ಲಿ ಮಾಡಿಸಿದ. ಆದರೆ ದೋಷ ಕೂತಿತ್ತು, ಕೊನೆಗೆ ನಾ ಕೊಂದೆ ಕೃಷ್ಣ ಅನ್ನಿಸಿದ. ಇಷ್ಟು ಗೀತೆ ಕೇಳಿದ ಮೇಲೂ ಕೂಡ ಅರ್ಜುನನ ಬಾಯಿಯಿಂದ ನಾ ಕೊಂದೆ ಅಂತ ಬಂತು ಅಂತ ನಾವು ತಿಳಿಯುತ್ತೀವಿ. ಅಷ್ಟೂ ಕಾಲ ಅರ್ಜುನನಿಗೆ ಶ್ರೀಹರಿಯೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಕೊಟ್ಟದ್ದೇ ಶ್ರೀಹರಿ. ಆದರೆ ಚೂರು ಕರ್ಮಾನುಸಾರ ಆ ಅರ್ಜುನನಿಗೇನೆ ನಾ ಕೊಂದೆ ಅಂತ ಭಾವನೆ ಕೊಟ್ಟದ್ದೇ ಶ್ರೀಹರಿ. ಆ ಕೊಟ್ಟು ಆ ಒಂದು ಭಾವನೆಯಿಂದ ಏನೇನು ಬರಬೇಕೋ ಕರ್ಮದ ಅಂಟು ಕೊಟ್ಟು ನಮ್ಮ ಮಧ್ಯೆ ತಿರುಗಿ ತಿರುಗಿ ಕಳಿಸಿ ನಮ್ಮನ್ನೆಲ್ಲ ಉದ್ಧಾರ ಮಾಡಿದ್ದೇ ಶ್ರೀಹರಿ. ಹೌದಾನೆ? ಅದೇ ಅರ್ಜುನನಿಗೆ ನಾ ಕೊಂದೆ ಎಂಬ ಭಾವನೆ ಅವತ್ತೇ ಸ್ವಾಮಿ ಆತನ ಕರ್ಮಾನುಸಾರ ಕೊಡದಿದ್ರೆ ನಮಗೆ ಜಯತೀರ್ಥರು ಸಿಗ್ತಾ ಇದ್ರ? ಸಿಗ್ತಾ ಇದ್ದಿಲ್ಲ, ಅಲ್ಲಿಂದಲ್ಲಿಗೆ ಹೊರಡುತ್ತಾ ಇದ್ರು. ಅವರಿಗೆ ಆ ಕರ್ಮ ನೆಪ ಮಾಡಿ ಕರ್ಮದ ಅಂಟನ್ನ ಕೊಟ್ಟು ಅನೇಕ ಜನ್ಮಗಳು ಕೊಟ್ಟು ನಮ್ಮಂಥವರು ಉದ್ಧಾರ ಆಗುವಂತೆ ಮಾಡಿದ್ದೇ ಶ್ರೀಹರಿ. ಅದಕ್ಕೆ ಗೋಪಾಲದಾಸರು ಹೇಳುತ್ತಾರೆ, ಹರಿಯೇ ನಿನ್ನ ಕಾರ್ಯಗಳ ಜಾಡು ನಮಗೆ ಗೊತ್ತಾಗಲ್ಲ, ಒಳಗೊಳಗೆ ಮಾಡುತ್ತೀಯ, ಅದು ಏನೋ ನಮಗೇ ಗೊತ್ತಾಗಲ್ಲ ಹರಿಯೇ ಅಂತಾರೆ. ಆ ರೀತಿಯಲ್ಲಿ ಆ ಕೃಷ್ಣ ಅರ್ಜುನನ ಒಳಗೆ ನಿಂತು ಸಂಶಯವನ್ನ ಹುಟ್ಟು ಹಾಕಿ ವಿಶೇಷವಾಗಿ ತಾನು ಉತ್ತರ ಕೊಡಲಿಕ್ಕೆ ಶುರು ಮಾಡುತ್ತಾ ಇದ್ದಾನೆ. ಇಲ್ಲಿ ನೋಡಬೇಕಾದ್ದೇನಯ್ಯ ಅಂದರೆ ಸಂಶಯ ಕೊಟ್ಟವನೇ ಸಂಶಯ ಪರಿಹಾರಕ, ಪರೀಕ್ಷೆ ಇಟ್ಟವನೇ ಪಾಸ್ ಮಾಡಿಸೋದು ಅವನೇ. ಪ್ರಹ್ಲಾದರಾಜರ ಚರಿತ್ರೆಯಲ್ಲೂ ಅದೇ ಬರುತ್ತೆ. ಪ್ರಹ್ಲಾದರಾಜರನ್ನ ಹೇ ಪ್ರಹ್ಲಾದ ವರಂ ವರಯ ಭದ್ರಂತೆ, ವರ ಕೇಳಯ್ಯ ಅಂತ ಕೇಳಿ ಅವಾಗ ಪ್ರಹ್ಲಾದರಾಜರ ನಗತಾ ಹೇಳುತ್ತಾರೆ. ಅಲ್ಲೂ ಇದೇ ಶಬ್ದ, ಋಷಿಕೇಶಂ ದೃಷ್ಟವಾ ಸ್ಮಯಮಾನ. ಋಷಿಕೇಶನ ನೋಡಿ ನಗತಾ ಹೇಳುತ್ತಾ ಇದ್ರು, ಯಾಕೆ ಅಲ್ಲಿ ಮತ್ತು ಋಷಿಕೇಶ ಅಂತ ಶಬ್ದ? ಅದಕ್ಕೆ ವಿಜಯಧ್ವಜರು ಹೇಳುತ್ತಾರೆ, ಆ ಸ್ವಾಮಿಯೇ ಎದುರಿಗಿದ್ದ ನರಸಿಂಹನೇ, ವರ ಕೇಳು ಅಂತ ಹೇಳುವ ನರಸಿಂಹನೇ ಪ್ರಹ್ಲಾದರಾದರೊಳಗೆ ಋಷಿಕೇಶ ನಾಮಕನಾಗಿದ್ದಾನೆ. ಋಷಿಕಗಳು ಅಂದ್ರೆ ಇಂದ್ರಿಯಗಳು, ಇಂದ್ರಿಯಗಳಿಗೆ ನಿಯಾಮಕನಾಗಿದ್ದಾನೆ. ಇಂದ್ರಿಯಗಳಿಗೆ ನಿಯಾಮಕನಾದ ಋಷಿಕೇಶ ಏನು ಮಾಡುತ್ತಾ ಇದ್ದಾನೆ? ಪ್ರಹ್ಲಾದರಾದರಿಗೆ ಒಳಗಿದ್ದು ಪ್ರಹ್ಲಾದ ನೀ ವರ ಕೇಳಬೇಡ ಅಂತ ಇದ್ದಾನೆ, ಹೊರಗಿದ್ದು ವರ ಕೇಳು ಅಂತಾನೆ. ಅದು ಪ್ರಹ್ಲಾದರಾದರು ಹೇಳುತ್ತಾರೆ, ಸ್ವಾಮಿ ಒಂದು ವೇಳೆ ನಿನಗೇನೆ ನನ್ನಿಂದ ವರ ಕೇಳಿಸಬೇಕು ಅಂತ ಇದ್ದಿದ್ರೆ ಒಳಗಿದ್ದು ಕೇಳು ಅಂದ್ರೆ ಕೇಳಿಬಿಡುತ್ತೇನಯ್ಯ, ಒಳಗಿದ್ದು ಬೇಡ ಅಂತೀಯ, ಹೊರಗಿದ್ದು ಕೇಳು ಅಂತೀಯ. ಭಕ್ತನ ರಕ್ಷಣೆ ಮಾಡುವ ರೀತಿ ಇದು. ಹಾಗೆ ಅರ್ಜುನನೊಳಗೆ ಭಗವಂತ ನಿಂತಿದ್ದಾನೆ, ಸಂಶಯವನ್ನ ಹುಟ್ಟು ಹಾಕ್ತಾ ಇದ್ದಾನೆ, ಪರಿಹಾರ ಮಾಡುತ್ತಾ ಇದ್ದಾನೆ. ನಮ್ಮ ಒಳಗಿರತಕ್ಕಂಥ ಬಿಂಬಮೂರ್ತಿಯೇ ಸಂಶಯ ಕೊಡುತ್ತಾನೆ. ಸಂಶಯ ಛಿತ್ ಅವನೇ, ಸಂಶಯ ಪ್ರದನೂ ಅವನೇ. ಅವನ ಪಾದವನ್ನ ಶರಣಾಗತರಾಗೋಣ ಅಂತ ಗೀತೆ ನಮಗೆ ತಿಳಿಸಿಕೊಡತಾ ಇದೆ. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು. ಮತ್ತು ನಾಳೆ ಬೆಳಿಗ್ಗೆ 9:00 ಸೇರೋಣ. ಏನಮ್ಮ, ನಾಳೆ ಬೆಳಿಗ್ಗೆ ಭಾಗವತ ಇರುತ್ತೆ, ಸಪ್ತಮಸ್ಕಂದ ಭಾಗವತ, ಸಂಜೆಗೆ ಗೀತಾ ಪ್ರವಚನ.